ಶ್ರೀ ಸಿದ್ಧಾಂತ ಶಿಖಾಮಣಿ, ಇದು ನಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮ ಬೆಳಕನ್ನು ಕೊಡತಕ್ಕಂಥ ಶ್ರೇಷ್ಠವಾದ ಒಂದು ಮಣಿ ಇದು. ಈ ನಿಮ್ಮ ಕೈಯಲ್ಲಿ ಒಂದು ಕಂದೀಲಿದ್ರ ಅಥವಾ ಒಂದು ಬ್ಯಾಟ್ರಿ ಇದ್ರೆ ನೀವು ಬೇಕಾದಷ್ಟು ಕತ್ತಲಲ್ಲಿನೂ ಕೂಡ ಸಾವಕಾಶವಾಗಿ ಆ ಬೆಳಕಿನ ಸಹಾಯದಿಂದ ಹೋಗಲಿಕ್ಕೆ ಬರ್ತದೆ. ಹಾಗೆ ಈ ಆಧ್ಯಾತ್ಮಿಕ ಮಾರ್ಗದೊಳಗೆ ಜೀವಾತ್ಮ ಪರಮಾತ್ಮನಾಗಬೇಕಾದರೆ ಅಜ್ಞಾನವನ್ನು ದೂರ ಮಾಡಿಕೊಂಡು ಶಿವಜ್ಞಾನವನ್ನು ಪಡಿಬೇಕಾದರೆ ಅವನಿಗೆ ಕೂಡ ಒಂದು ದಿವ್ಯವಾದ ಮಣಿ, ಒಂದು ಪ್ರಕಾಶದ ಅವಶ್ಯಕತೆ ಇರ್ತಾ ಇದೆ. ಅಂಥ ಜೀವನದ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ದಯಪಾಲಿಸುವಂತಹ ಶ್ರೇಷ್ಠವಾದ ಮಣಿಯೇ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ. ಪರಮಾತ್ಮನು 28 ಶಿವಾಗಮಗಳಲ್ಲಿ ಉಪದೇಶ ಮಾಡಿರುವಂತಹ ಏನು ದಿವ್ಯ ಜ್ಞಾನ ಇದೆ, ಆ ಜ್ಞಾನವನ್ನೇ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಯನ್ನು ಕುರಿತು ಉಪದೇಶ ಮಾಡಿದ್ದಾರೆ. ಅದನ್ನು ಶ್ರೀ ಶಿವಯೋಗಿ ಶಿವಾಚಾರ್ಯನವರು ಅದನ್ನು ಸಂಗ್ರಹ ಮಾಡಿ ಬರೆದಿಟ್ಟಿದ್ದಾರೆ. ಅಂಥ ದಿವ್ಯವಾದ ಗ್ರಂಥಕ್ಕನ ನಾವು ಶ್ರೀ ಸಿದ್ಧಾಂತ ಶಿಖಾಮಣಿ ಅಂತ ಕರೀತಾ ಇದೆ. ಈ ಗ್ರಂಥದೊಳಗೆ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಜೀವಾತ್ಮ ಪರಮಾತ್ಮನನ್ನು ಮುಟ್ಟುವಂತಹ ಒಂದು ಶ್ರೇಷ್ಠವಾದ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಅದರಲ್ಲಿ 101 ಮೆಟ್ಟಲುಗಳು ಅಥವಾ ಪೌಟಿಗಳು ಅಂತ ಬರ್ತಾ ಇದೆ. ಅದರಲ್ಲಿ ಬರುವಂತಹ ಮೊದಲನೇ ಮೆಟ್ಟಲು, ಅದಕ್ಕೆ ನಾವು ಪಿಂಡಸ್ಥಲ ಅಂತ ಕರೆದಿದೆ. ಈ 2-3 ದಿನಗಳಿಂದ ನೀವೆಲ್ಲ ಕೇಳ್ತಾ ಇದ್ದೀರಿ, ಒಬ್ಬ ಸಾಮಾನ್ಯ ಆಗಿರ್ತಕ್ಕಂಥ ಜೀವಾತ್ಮ ಪಿಂಡಸ್ಥಲದ ಅಧಿಕಾರಿ ಆಗಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಆ ಮೊದಲು ಪರಿಶುದ್ಧನಾಗಬೇಕು ಅಂತ ಹೇಳಿದ್ದಾರೆ. ಶುದ್ಧಿ 2 ಪ್ರಕಾರವಾಗಿರುವಂತಹದ್ದು. ಒಂದು ಬಹಿರಂಗದ ಶುದ್ಧಿ, ಎರಡನೇದು ಅಂತರಂಗದ ಶುದ್ಧಿ ಅಂತ ಕರೆಸಿಕೊಳ್ತದೆ. ಬಹಿರಂಗದ ಶುದ್ಧಿ ಹೇಗೆ ಮಾಡ್ಕೋಬೇಕನ್ನು ನಿಮಗೆಲ್ಲ ಗುರುತದ. ಪ್ರತಿ ದಿನ ನೀವು ಸ್ನಾನ ಮಾಡ್ತೀರಿ, ಹೊಲಸಾಗಿರುವಂತಹ ಬಟ್ಟೆಗಳನ್ನ ಸಾಬೂನು ಹಚ್ಚಿ ಸ್ವಚ್ಛ ಮಾಡ್ಕೊಂತೀರಿ, ಮತ್ತೊಬ್ಬರಿಗೆ ಸರಿಯಾಗಿ ಕಾಣಬೇಕಂತ ತಿಳ್ಕೊಂಡು ಶುಭ್ರವಾದ ಬಟ್ಟೆ ನೀವೆಲ್ಲ ಧರಿಸುವಂತೀರಿ, ಇದೆಲ್ಲ ನಿಮಗೆಲ್ಲ ಗುರುತದ. ಆದರೆ ಹೊರಗಿನ ಶುದ್ಧಿಯನ್ನು ಮಾಡೋದು ನಿಮಗೆ ಗುರುತಿದ್ದಂಗ ಒಳಗಿನ ಶುದ್ಧಿಯನ್ನು ಮಾಡಿಕೊಳ್ಳೋದು ಬಹಳ ಜನರಿಗೆ ಗುರುತಿರಂಗಿಲ್ಲ. ಈಗ ನಿಮ್ ಮನೆಯೊಳಗ ತಾಮ್ರದ್ದೋ ಅಥವಾ ಹಿತ್ತಾಳೆಯೋ ಕೊಡ ಇರ್ತಾರ, ಯಾರಾದ್ರೂ ಹೆಣ್ಮಕ್ಕಳು ಹೊಳೆಗೆ ಕೆರೆಗೆ ನೀರು ತರ್ಲಿಕ್ಕೆ ಹೋದ್ರು ಅಂದ್ರೆ ಏನು ಮಾಡ್ತಾರಂದ್ರೆ ಆ ಕೊಡ ಸ್ವಚ್ಛವಾಗಿ ಬೆಳಗ್ತಾರ. ಎಲ್ಲಿ ಬೆಳಗ್ತಾರ ಗುರುತ ನಿಮಗ? ಮೇಲೆ ಬೆಳಗ್ತಾರ. ಕೊಡದ ಹೊರಭಾಗ ಥಳ 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 ಹೊಳಿತಾ ಇರ್ತದೆ, ಆದ್ರೆ ಒಳಗ್ ಹಣಿ ಕಾಯಕ್ಕೆ ನೋಡಿದ್ರೆ ಇದೆಲ್ಲ ಕರ್ರಗ ಒಳಗ್ ಮಸಿ ತುಂಬಿದಂಗೆ ಆಗಿರುತ್ತೆ. ನೀರು ತುಂಬೋದೆಲ್ಲೇನು ಹೊರಗೋನು ಒಳಗು ಅಂದ್ರೆ ನೀರು ತುಂಬೋದು ಒಳಗ, ಬೆಳಗೋದು ಹೊರಗ, ಮತ್ತೇನು ಉಪಯೋಗ ಅಂತಾರ. ಸುಮ್ಮನೆ ಮಂದಿಗೆ ನೋಡಕ್ ಚಂದ ಕಾಣಿಸ್ತದೆ, ಏ ಕೊಡ ಬಹಳ ಸ್ವಚ್ಛದ ಅನಿಸ್ತದ, ಪರಂತು ಒಳಗ ಹೊಲಸ ತುಂಬಿಕೊಂಡದ. ಅದಕ್ಕೊಬ್ಬ ಹಿಂದಿ ಕವಿ ಹೇಳ್ತಾನೆ, ತನು ಸುಂದರ ಮನ ಮಲಿನ ಕೈಸೆ ವಿಷಪೂರಿತ ಕನಕ ಘಟ ಜೈಸೆ ಅಂತಾರ. ಮೇಲೆ ಬಹಳ ಸುಂದರವಾಗಿ ತೋರ್ತಾ ಇದೆ, ಆದ್ರೆ ಒಳಗ ಮಲಿನವಾಗಿತ್ತಂದ್ರೆ ಹೇಗೆ ಅಂದ್ರೆ ಬಂಗಾರದ ಕೊಡದೊಳಗ ಅಕಸ್ಮಾತ್ ಆಗಿ ವಿಷ ತುಂಬಿಟ್ರೆ ಅದು ಹೇಗೋ ಹಾಗೆ ಅಂತಾರವರು. ಹೊರಗ ಬಹಳ ಸ್ವಚ್ಛದ, ಅದು ಒಳಗ ಮಲಿನ ಇತ್ತು ಅಂದ್ರೆ ಆ ಹೊರಗಿನ ಸ್ವಚ್ಛತೆ ಯಾವುದಕ್ಕೂ ಉಪಯೋಗ ಬರಂಗಿಲ್ಲ. ಅದಕ್ಕೆ ಹೊರಗೆ ಎಷ್ಟು ನಾವು ಶುದ್ಧ ಮಾಡ್ತೀವಿ ಅಷ್ಟು ಒಳಗೂ ಕೂಡ ನಾವು ಸ್ವಚ್ಛವಾಗಿ ತಿಕ್ಕಿ ಶುಭ್ರ ಮಾಡಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂತ ಮಾತನ್ನು ಹೇಳ್ತಾರೆ. ಒಂದು ಊರಿನೊಳಗೆ ಹೀಗೆ ಪ್ರವಚನ ನಡೀತಾ ಇತ್ತು. ಆ ಪ್ರವಚನ ಹೇಳ್ತಕ್ಕಂಥ ಸಂತರು ಮಹಾತ್ಮರು ದಿನ ಅಲ್ಲ ಕೂಡ ಊರೊಳಗೆ ಭಿಕ್ಷಾ ಬೇಡ್ಕೊಂಡು ಊಟ ಮಾಡ್ತಾ ಇದ್ರು. ಮನೆಯಲ್ಲಿ ಅನೇಕ ಜನ ಹೆಣ್ಮಕ್ಕಳು ಮಾಡಿರ್ತಕ್ಕಂಥ ಪಕ್ವಾನವನ್ನ ಅಡಿಗೆಯನ್ನ ಮಹಾತ್ಮರಿಗೆ ಭಿಕ್ಷೆ ಅಂತ ಬೇಡ ನೀಡ್ತಾ ಇದ್ರು. ಒಂದ್ ದಿವಸ ಒಬ್ಬ ಹೆಣ್ಮಗಳು ಆ ಮಹಾತ್ಮರಿಗೆ ಹೇಳಿದಂತೆ, ನಾಳೆಗೆ ನೀವು ನನಗೇನಾದರೂ ಒಳ್ಳೆ ಧರ್ಮದ ಉಪದೇಶ ಮಾಡ್ರಿ, ನಾ ನಿಮಗೆ ಪಕ್ವಾನ್ನ ಅಡಿಗೆ ಮಾಡಿ ನಿಮಗೆ ಊಟಕ್ಕೆ ನಾನು ನೀಡ್ತೀನಿ ಅಂತ ತಿಳ್ಕೊಂಡು ಕೇಳಿಕೊಂಡ್ಲು. ಅದಕ್ಕೆ ಬೇರೆ ಬೇರೆ ಮನೆ ಹೋಗೋದು ಜರುತ್ತಿಲ್ಲ, ನನ್ನ ಮನೆಯೊಳಗೆ ನೀವು ಹೊಟ್ಟೆ ತುಂಬ ಪ್ರಸಾದ ಮಾಡ್ರಿ, ಆದ್ರೆ ನನಗೆ ದಿವ್ಯ ಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ ಕೇಳಿಕೊಂಡು ಅವರು ಆಗಲೇ ತಿಳ್ಕೊಂಡು ಬಂದರು. ಬರುವಾಗ ಏನ್ ಮಾಡಿದ್ರೆ ಅಂದ್ರೆ ತಮ್ಮದೊಂದು ಭಿಕ್ಷಾ ಪಾತ್ರೆ ಇತ್ತು, ಆ ಭಿಕ್ಷಾ ಪಾತ್ರೆನ ಹೊರಗೆ ಬಹಳ ಸ್ವಚ್ಛವಾಗಿ ಬೆಳಗ್ಗೆ ಬೆಳ್ಳಗ ಮಾಡಿಕೊಂಡು ಒಳಬಾಜು ಮಾತ್ರ ಈ ಕೆಸರೆಲ್ಲ ಬಡ್ಕೊಂಡು ತೊಂಬಂದಿರ. ಅವಾಗ ಅಲ್ಲಿ ಬಂದ ಕೂಡಲೇ ಭಿಕ್ಷಾಂದಿ ಅಂತಂದಾಗ ಅವ್ರ ಹೆಣ್ಮಗಳು ಕೂಡಿಸಿದ್ಲು, ನೀಡಮ್ಮ ಈ ಪಾತ್ರೆಯಲ್ಲಿ ಊಟಕ್ಕೆ ನೀಡು ಅಂತಂದಾಗ ಆಕೆ ಹಣಿಯೊಳಗೆ ಹಣಿ ಹಾಕಿ ಹಣಿಕೆ ಹಾಕಿ ನೋಡ್ತಾಳ ಪಾತ್ರೆಯೊಳಗೆ ಒಳಗೆಲ್ಲ ಕೆಸರೆಲ್ಲ ತುಂಬ್ಯದ, ಹೊರಗ ಮಾತ್ರ ಬಹಳ ಸ್ವಚ್ಛವಾಗಿ ಕಾಣ್ತಾ ಇದೆ, ಒಳಗೆ ಮಾತ್ರ ಹೊಲಸು ತುಂಬಿಕೊಂಡದ. ಅವಾಗ ಮಹಾತ್ಮರಿಗೆ ಆ ಹೆಣ್ಮ ಹೇಳ್ತಾರೆ, ಬುದ್ಧಿ ಇದ್ರ ಬಹಳ ಒಳಗೆ ಹೊಲಸದ, ಇದ್ರಾಗ ಆಹಾರ ಹಾಕ್ಲಿಕ್ಕೆ ಬರಂಗಿಲ್ಲ ಇದು ಅಂತ. ಯಾಕಮ್ಮ ಏನ್ ಹಾಕದ ಹಾಕಿದ್ರೆ ಅಂದ್ರೆ ಹಾಕಿದ್ರೆ ನಿಮಗೆ ಊಟ ಮಾಡಕ್ ಬರೋದಿಲ್ಲ, ಅದು ಆ ಪಾತ್ರೆ ಹೊಲಸೆಲ್ಲ ಅನ್ನಕ್ಕೆ ಹತ್ತದ, ಅದಕ್ಕೆ ನಿಮ್ಗೆ ಊಟ ಮಾಡ್ಲಿಕ್ಕೆ ಬರೋದಲ್ಲ, ಆ ಪಾತ್ರೆ ಕೊಡ್ರಿ ನಾ ಸ್ವಚ್ಛ ಮಾಡಿ ಆಮೇಲೆ ನಿಮ್ಗೆ ಹಾಕ್ತೇನೆ ತಿಳ್ಕೊಂಡೇಳಿ. ಆ ಪಾತ್ರೆಯನ್ನ ತಗೊಂಡು ಹೋಗಿ ಸ್ವಚ್ಛವಾಗಿ ಬೆಳಗ್ಗೆ ಆಮೇಲೆ ಅದರೊಳಗೆ ಪದಾರ್ಥವನ್ನು ಹಾಕಿದ್ಲಂತ. ಆಮೇಲೆ ಅವ್ರು ಯಥೇಚ್ಛವಾಗಿ ಊಟ ಮಾಡಿದ್ರು, ಊಟ ಮಾಡಿ ಹಾಗೆ ಹೊಂಟುಬಿಟ್ರು. ಅಲ್ರಿ ನಿಮ್ಗೆ ನಾ ಊಟಕ್ಕೆ ಎದಕ್ ಹಾಕೀನಿ ಅಂದ್ರೆ ನನಗೇನಾದ್ರೂ ಉಪದೇಶ ಮಾಡ್ರಿ ಅಂತ ನಾ ಊಟಕ್ಕೆ ಹಾಕೀನಿ, ನೀವು ಹಾಗ ಊಟ ಮಾಡಿ ಹೊಂಟು ಬಿಟ್ಟಿರಲ್ಲ, ಅದಕ್ಕೆ ನನಗೇನು ಹೇಳೇ ಇಲ್ಲಲ್ಲ ಅಂತಂದ್ರೆ ನಾ ಏನ್ ಹೇಳೋದವ ನೀನ್ ನಮ್ಗೆ ಹೇಳಿಬಿಟ್ಟಿ ಅಂದ್ರ. ಅಂದ್ರೆ ಏನಾದ್ರೂ ಒಳ್ಳೆ ಪದಾರ್ಥ ನಾವು ಹಾಕಬೇಕಾದ್ರೆ ಅದು ಹಾಕಿಸಿಕೊಳ್ತಕ್ಕಂತ ಪಾತ್ರೆ ಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು ಅನ್ನುವಂತ ಮಾತನ್ನ ನೀನೇ ನಮಗೆ ಹೇಳಿದೆ. ಅದಕ್ಕೆ ತತ್ವಜ್ಞಾನವನ್ನೇ ಪಡಿಬೇಕಾದ್ರೆ ಆತ್ಮ ಪರಮಾತ್ಮರ ಅರಿವನ್ನೇ ಮಾಡ್ಕೋಬೇಕಾದ್ರೆ ಮೊಟ್ಟ ಮೊದಲು ಮನಸ್ಸನ್ನುವಂಥದ್ದನ್ನ ಸ್ವಚ್ಛ ಮಾಡ್ಕೋಬೇಕು, ಮನಸ್ಸು ಶುದ್ಧವಾಗಲಾರದೆ ಏನು ಉಪಯೋಗಿಲ್ಲ ಅನ್ನುವಂತ ಮಾತು ಹೇಳಿದರು. ಅದಕ್ಕನ ಬಸವಣ್ಣವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗದ ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಅಂತ ಹೇಳಿದರು. ನಮ್ಮ ಒಳ ಹೊರಗ ಶುದ್ಧವಾಗಬೇಕಾದಾಗ ಏನು ಮಾಡಬೇಕನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ಹೇಳಿದ. ಮತ್ತೊಬ್ಬರ ಧನವನ್ನು ಅಪಹರಣ ಮಾಡಬೇಡ, ಯಾವ ಕಾಲಕ್ಕೂ ಸುಳ್ಳು ಹೇಳಬೇಡ, ನಿನ್ನನ್ನು ನೀನು ವರ್ಣನಾ ಮಾಡಿಕೋಬೇಡ, ಮತ್ತೊಬ್ಬರ ಬಗ್ಗೆ ನಿಂದೆ ಮಾಡಬೇಡ ಅನ್ನುವಂಥ ಕೆಲವೊಂದು ಮಾತುಗಳನ್ನು ಹೇಳಿದರಲ್ಲ, ಈ ಮಾತುಗಳನ್ನು ಯಾರು ಆಚರಣೆ ತರ್ತಾರಲ್ಲ ಅವರ ಅಂತಂಗರಂಗನೂ ಶುದ್ಧವಾಗಿರ್ತದ, ಅವರ ಬಹಿರಂಗವೂ ಕೂಡ ಪರಿಶುದ್ಧವಾಗಿರ್ತದ. ಹೀಗೆ ಅಂತರಂಗ ಬಹಿರಂಗಗಳನ್ನ ಪರಿಶುದ್ಧ ಮಾಡಿಕೊಂಡಿರ್ತಕ್ಕಂಥ ಏನು ಜೀವಾತ್ಮದನ ಅವನಿಗೆ ಇಲ್ಲಿ ಪಿಂಡ ಪಿಂಡ ಅಂತ ಕರ್ಕೊಂಡ್ಬಂದರು. ಈ ಪಿಂಡ ಸ್ಥಳದಲ್ಲಿ ಮುಂದೆ ಹೇಳ್ತಾ ಈ ಜಗತ್ತನ್ನುವಂತಹದ್ದು ಹೇಗೆ ಹುಟ್ಟಿತು, ಈ ಜಗತ್ತಿನೊಳಗೆ ಜೀವಿಗಳು ಹೇಗೆ ಹುಟ್ಟಿಕೊಂಡು ಬಂದ್ರು ಅನ್ನುವಂತಹದ್ದನ್ನು ಹೇಳು ಸಲುವಾಗಿ ಹೇಳ್ತಾರೆ ಅವರು. ಏಕಏವ ಶಿವ ಸಾಕ್ಷಾತ್ ಚಿದಾನಂದ ಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ. ಒಂದು ಪ್ರಶ್ನೆ ಕೇಳ್ತಾರ, ಈ ಜಗತ್ತನ್ನುವಂತಹದ ಸೃಷ್ಟಿ ಯಾವಕ್ಕಿಂತಲೂ ಪೂರ್ವದಲ್ಲಿ ಏನಿತ್ತು ಅನ್ನುವಂತ ಮಾತು ಕೇಳ್ತಾರೆ. ಈ ಜಗತ್ತಿನೊಳಗೆ 84 ಲಕ್ಷ ಪ್ರಕಾರದ ಜೀವರಾಶಿಗಳನ್ನು ನಾವು ನೋಡ್ತೀವಿ. ಪಂಚ ಮಹಾಭೂತಗಳನ್ನ ಮೇಲೆ ನೋಡ್ಕೊಂಡು ಬರ್ತಾ ಇದ್ದೇವೆ. ಇಷ್ಟು ನಾನಾ ವೈಚಿತ್ರ್ಯದಿಂದ ಕೂಡಿಕೊಂಡಿರ್ತಕ್ಕಂಥ ಈ ಜಗತ್ತು ಹುಟ್ಟುಕ್ಕಿಂತಲೂ ಪೂರ್ವದೊಳಗೆ ಮೊಟ್ಟ ಮೊದಲು ಏನಿತ್ತು ಅನ್ನುವಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭುಹು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ ಅಂತ ಹೇಳ್ತಾರೆ. ಈ ಜಗತ್ತು ಸೃಷ್ಟಿಯಾಗಕ್ಕಿಂತಲೂ ಪೂರ್ವದಲ್ಲಿ ಒಬ್ಬನೇ ಆಗಿರ್ತಕ್ಕಂಥ ಪರಮಾತ್ಮನೇ ಇದ್ದ, ಮತ್ತೇನೇನು ಇದ್ದಿಲ್ಲ ಅಂತ ಹೇಳ್ತಾರೆ. ಪರಮಾತ್ಮ ಇದ್ದ ಅಂದ ಕೂಡಲೇ ಹೆಂಗಾದ್ರೆ ಪರಮಾತ್ಮ ಎಷ್ಟು ಮಂದಿ ಇದ್ರು ಅಂದ್ರೆ ಏಕ ಏವ ಅಂತ ಹೇಳ್ತಾರೆ, ಒಬ್ಬನೇ ಆಗಿರ್ತಕ್ಕಂಥ ಪರಮಾತ್ಮ ಇದ್ದ. ಈಗ ನಾವು ದೇವರನ್ನ ಅನೇಕ ವಿಧವಾಗಿ ಪೂಜೆ ಮಾಡ್ತೇವೆ. ಕೆಲವರು ಶಿವನನ್ನ ಪೂಜೆ ಮಾಡ್ತಾರೆ, ಕೆಲವರು ದೇವಿ ಪೂಜೆ ಮಾಡ್ತಾರೆ, ಕೆಲವರು ಗಣಪತಿ ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಇನ್ನೂ ಅನೇಕ ದೇವತೆಗಳು ಒಂದಲ್ಲ ಎರಡಲ್ಲ. ನಮ್ಮ ಹಿಂದೂ ಸಂಸ್ಕೃತಿಯೊಳಗೆ 33 ಕೋಟಿ ದೇವತೆಗಳನ್ನು ನಾವೆಲ್ಲ ಬೇರೆ ಬೇರೆ ಆಕಾರದಲ್ಲಿ ಪೂಜೆ ಮಾಡಿಕೊಂಡು ಬರ್ತಾ ಇದೆ. ಹಾಗಾದರೆ ದೇವರು ಎಷ್ಟದಾರ ಅಂತ ತಿಳ್ಕೊಂಡು ವಿಚಾರ ಮಾಡಿದರೆ ನಮ್ಮ ನಮ್ಮ ದೃಷ್ಟಿಯಲ್ಲಿ ದೇವರು ಬಹಳ ಅದಾವ. ನಮ್ಮ ದೇವರು ಬೇರೆ, ನಿಮ್ಮ ದೇವರು ಬೇರೆ, ಅವರ ದೇವರು ಬೇರೆ. ಇನ್ನು ಒಂದೇ ದೇವರಿಗೇನೆ ನಾವು ಜಗಳ ಮಾಡುವಂತ ಸಂದರ್ಭ ಇರ್ತದೆ. ದೇವರು ಒಂದೇ ಇದ್ರೂ ಕೂಡ ಅದರಾಗ ಇವ್ರ ದೇವರು ಹೆಚ್ಚು ಅವ್ರ ದೇವರು ಹೆಚ್ಚು ಅಂತಕ್ಕಂಥ ಜಗಳನು ಕೂಡ ಮಾಡ್ತಾರೆ. ಈ ಸಾರ್ವಜನಿಕವಾಗಿ ಗಣಪತಿ ಕುಂಡರಿಸ್ತಿರ್ತಾರೆ, ನಿಮಗೆಲ್ಲ ಗುರುತು ಗಣೇಶ ಚತುರ್ಥಿಯೊಳಗೆ. ಯಾವ ಓಣ ಕುಂಡರಿಸಿದ್ರು ಗಣಪತಿನೇ ಇರ್ತದೆ. ಪರಂತು ಒಮ್ಮೆ ಅದನ್ನು ವಿಸರ್ಜನೆ ಮಾಡೋ ಕಾಲಕ್ಕೆ ಉತ್ಸವ ತೆಗಿತಿರ್ತಾರಲ್ಲ, ಅವಾಗ ನಮ್ಮ ಓಣಿ ಗಣಪತಿ ಮುಂದಿರಬೇಕು, ನಿಮ್ಮ ಓಣಿ ಗಣಪತಿ ಹಿಂದಿರಬೇಕು ಅಂತ ತಿಳ್ಕೊಂಡು ಹೇಳಿ ಆ ಗಣಪತಿ ಭಕ್ತರ ಜಗಳ ಮಾಡ್ತಾರೆ. ದೇವರು ಒಬ್ಬನೇ, ಏ ನಮ್ಮ ಗಣಪತಿ ಮುಂದಿರಬೇಕಂತಾರೆ, ನಿಮ್ಮ ಗಣಪತಿ ಆದ್ರೇನು ಅವ್ರ ಗಣಪತಿ, ಅವ್ರ ಗಣಪತಿ ಅಲ್ಲ ಒಟ್ಟಿಗೆ ಅನ್ನುವಂತ ತಿಳುವಳಿಕೆ ಶುದ್ಧ ಇರಂಗಿಲ್ಲ. ಅದಕ್ಕೆ ಜಗತ್ತಿನಲ್ಲಿ ಬುದ್ಧಿ ಅನ್ನುವಂತ ಎಷ್ಟದೋ ಅಷ್ಟು ಭೇದ ನಮ್ಮಲ್ಲಿ ಅದ. ಅದಕ್ಕೆ ಪಿಂಡೇ ಪಿಂಡೇ ಮತಿರ್ಭಿನ್ನ ಅಂತಾರೆ. ಎಷ್ಟು ಶರೀರಗಳದಾವ ಅಷ್ಟು ಬುದ್ಧಿಗಳು ಬೇರೆ ಅದಾವೆ, ಎಷ್ಟು ಬುದ್ಧಿ ಬೇರೆ ಅದಾವ ಅಷ್ಟು ದೇವರೂ ಬೇರೆ ಬೇರೆ. ಒಂದೇ ದೇವರು ಅಷ್ಟು ಪ್ರಕಾರವಾಗಿ ತೋರ್ತು. ಈಗ ಆಕಾಶದಲ್ಲಿ ಸೂರ್ಯ ಒಬ್ಬನೇ ಇದ್ರು ಕೂಡ ನಿಮ್ ನಿಮ್ ಮನಿ ಮುಂದ ಒಂದೊಂದು ಕೊಡದೊಳಗ ನೀರು ತುಂಬಿಟ್ರಿ ಅಂದ್ರೆ ನಿಮ್ಮ ಕೊಡದಾಗೂ ಸೂರ್ಯ ಕಾಣ್ತಾನ, ಅವ್ರ ಕೊಡದಾಗೂ ಸೂರ್ಯ ಕಾಣ್ತಾನ, ಇನ್ನೊಬ್ಬರು ಕೊಡದಾಗೂ ಸೂರ್ಯ ಕಾಣ್ತಾನ. ನೀವು 1,000 ಕೊಡ ತುಂಬಿಟ್ರು ಕೂಡ 1,000 ಸೂರ್ಯ ಕಾಣ್ತಾರ, 1,000,000 ಕೊಡ ತುಂಬಿಟ್ರು 1,000,000 ಸೂರ್ಯ ಕಾಣ್ತಾನೆ. ಪರಂತು ಸೂರ್ಯ ಒಬ್ಬನೋ 1,000ನೋ ಅಂತ ಕೇಳಿದ್ರೆ ಒಬ್ಬನೇ ಮೂಲ, ಅವಂದೇ ಪ್ರತಿಬಿಂಬ ಎಲ್ಲ ಕಡೆಗೆ ಬಿದ್ದಿರ್ತಾ ಇದ್ದ. ಅದಕ್ಕನ ಏಕಂ ಸದ್ವಿಪ್ರಾಹ ಬಹುದಾ ವದಂತಿ ಅಂದ್ರು. ಒಬ್ಬನೇ ಆದ ದೇವರಿಗೆ ನಾವು ಅನೇಕ ಹೆಸರುಗಳನ್ನು ಕೊಟ್ಟಿದ್ದೇವೆ. ಕನ್ನಡದಲ್ಲಿ ಸರಳ ದೇವನೊಬ್ಬ, ನಾಮ ಹಲವು ಅಂತಂದ್ರು. ದೇವರು ಒಬ್ಬನೇ ಇದ್ದಾನೆ, ಅವನ ಹೆಸರು ಮಾತ್ರ ಬಾಳದವು ಅಂತ. ಹೌದ್ರಿ, ಒಬ್ಬ ದೇವನ ಹೆಸರು ಯಾಕೆಷ್ಟು ಬಂದು ಅಂತಂದ್ರೆ ದೇವರು ಒಬ್ಬನೇ ಇದ್ರು ಹೆಸರು ಯಾಕೆಷ್ಟಾದವು ಅಂದ್ರೆ ನಾವು ಹೆಸರಿಟ್ಟಿವಿ ಅಷ್ಟೇ. ದೇವರು ಹೆಸರಿಟ್ಟುಕೊಂಡ ಹುಟ್ಟಿಲ್ಲ, ದೇವರು ಹೆಸರಿಟ್ಟುಕೊಂಡು ಬಂದಿಲ್ಲ. ನಾವು ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಬೇರೆ ಬೇರೆ ಹೆಸರಿಡ್ತೀವಲ್ಲ ನಮ್ಮ ಮನೆಯಾಗ, ಆಗ ನಮ್ಮ ದೇವರಿಗೆಲ್ಲ ನಾವು ಬೇರೆ ಬೇರೆ ಹೆಸರಿಟ್ಟಿವಿ. ಒಬ್ಬನೇ ಮನುಷ್ಯ ನನಗೆ ಹೆಸರಿರ ಸಾಧ್ಯ ಆಗ್ತದೆ. ಈಗ ಮನೆಯೊಳಗೆ ಒಬ್ಬ ಯಜಮಾನ ಇರ್ತಾನೆ, ಆ ಯಜಮಾನನ ಒಬ್ಬವ ಅಣ್ಣ ಅಂತ ಕರೀತಾನೆ, ಇನ್ನೊಬ್ಬವ ಅಪ್ಪ ಅಂತ ಕರೀತಾನೆ, ಮತ್ತೊಬ್ಬವ ಮಾವ ಅಂತ ಕರೀತಾನೆ, ಇನ್ನೊಬ್ಬವ ಕಾಕ ಅಂತ ಕರೀತಾನೆ, ಇನ್ನೊಬ್ಬವ ದೊಡ್ಡಪ್ಪ ಅಂತ ಕರೀತಾನೆ. ಯಾರ ಕರೆದ್ರು ಹೂನ ಅಂತಾನ. ತಮ್ಮ ಕರೆದಾಗ ಅಣ್ಣ ಆಗಿರ್ತಾನೆ, ಅಣ್ಣ ಕರೆದಾಗ ಅವನ ತಮ್ಮ ಆಗಿರ್ತಾನೆ, ಅಳೆಯ ಕರೆದಾಗ ಮಾವ ಆಗಿರ್ತಾನೆ, ಮಾವ ಕರೆದಾಗ ಅವ ಅಳೆಯ ಆಗಿರ್ತಾನೆ, ಹೆಂಡತಿ ಕರೆದಾಗ ಗಂಡ ಆಗಿರ್ತಾನೆ, ಇನ್ನ ಮಗ ಕರೆದಾಗ ತಂದೆ ಆಗಿರ್ತಾನೆ. ಪರಂತು ಅವ ಕರೆ ಏನು, ಏನ್ ಗಂಡನೋ, ಏನು ತಂದೆನೋ, ಏನು ಮಗನೋ, ಏನು ಮಾವನೋ, ಏನಂದ್ರೆ ಅವ ಏನೂ ಅಲ್ಲ, ಆದ್ರೆ ಎಲ್ಲಾನು ಹೌದು ಅಂತ. ಯಾಕಂದ್ರೆ ನಾವೆಲ್ಲ ಕರೆಯೋರು ಬೇರೆ ಬೇರೆ ಅದೀವಲ್ಲ, ಮಗ ಕರೆದಾಗ ತಂದೆ ಆಗಿರ್ತಾನೆ, ಅಣ್ಣ ಕರೆದಾಗ ತಮ್ಮ ಆಗಿರ್ತಾನೆ, ತಮ್ಮ ಕರೆದಾಗ ಅಣ್ಣ ಆಗಿರ್ತಾನೆ, ಅಳೆಯ ಕರೆದಾಗ ಮಾವ ಆಗಿರ್ತಾನೆ, ಮಾವ ಕರೆದಾಗ ಅಳೆಯ ಆಗಿರ್ತಾನೆ. ಇದೆಲ್ಲ ಆಗ ಒಬ್ಬನೇ ಹೆಂಗೋ ಹಾಗ ದೇವರನ್ನು ಪೂಜೆ ಮಾಡತಕ್ಕಂತ ಭಕ್ತರು ಅನೇಕ ಪ್ರಕಾರವಾಗಿದೆ. ಯಾರಿಗೆ ಶಿವನ ಪೂಜೆ ಮಾಡಬೇಕನ್ನಿಸ್ತದ ಅವರವನಿಗೆ ಶಿವ ಅಂತ ಹೆಸರಿಟ್ಟು, ಯಾರಿಗೆ ಶಕ್ತಿ ಪೂಜೆ ಮಾಡಬೇಕಾಗ್ಯದ ಅವರ ಅದಕ್ಕೆ ಶಕ್ತಿ ಅಂತ ಹೆಸರಿಟ್ಟು, ಯಾರಿಗೆ ಗಣಪತಿ ಪೂಜೆ ಮಾಡಬೇಕು ಅದಕ್ಕೊಂದು ಆಕಾರ ಗಣಪತಿ ಅಂತ ಕೊಟ್ಟರು, ಅದಕ್ಕೆ ಗಣಪತಿ ಅಂತ ಹೆಸರಿಟ್ಟು. ಪರಂತು ನಾಮ ರೂಪ ಬೇರೆಯಾದ್ರೂ ಕೂಡ ಮೂಲ ವಸ್ತು ಒಂದೇ ಆಗಿರ್ತದ. ಈ ನಿಮ್ ಉದಾಹರಣೆ ಕೊಡಬೇಕಂದ್ರ ಮಳೆಗಾಲದೊಳಗ ಮಳೆ ಆಗ್ತದೆ, ಎಲ್ಲಾ ಊರಾಗೂ ಮಳೆ ಬೀಳಬೇಕಾದ್ರೆ ಆಕಾಶದಿಂದ ನಮ್ಗೆ ಬೀಳ್ತದ, ಅದು ಮೋಡನೆ ಮಳೆಯಾಗಿ ನೀರಾಗಿ ಕೆಳಗೆ ಬೀಳ್ತಿರ್ತದೆ. ಕೆಳಗೆ ಬಿದ್ದಿರ್ತಕ್ಕಂಥ ನೀರು, ನೀರಿನ ಸ್ವಭಾವ ಏನಪ್ಪ ಅಂದ್ರೆ ಯಾವ ಕಡೆ ಇಳುಕಿಳಿತಾನೆ ಹರ್ಕೋಂತ ಹೋಗ್ತದ. ನಿಮ್ ಊರಾಗ ಬಿದ್ದಿರ್ತಕ್ಕಂಥ ನೀರು ಅಲ್ಲೇ ನಿಲ್ಲಂಗಿಲ್ಲ, ಅದು ಅದು ಸಣ್ಣ ಸಣ್ಣ ಗಟಾರ ಹರಿತದ, ಮುಂದೋಗಿ ಹೊಳಿ ಕೂಡ್ತದ, ಹೊಳಿ ಹೋಗಿ ಮತ್ತೊಂದು ಹೊಳಿ ಕೂಡ್ತದ, ಅದರ ಬೇರೆ ಬೇರೆ ಹೆಸರಿನಿಂದ ಅದು ಹರಿತಾ ಇರ್ತದೆ. ಮೇಲೆ ಆಕಾಶದಾಗಿರುವಾಗ ಒಂದೇ ರೀತಿಯಾಗಿರ್ತಕ್ಕಂಥ ಮೋಡ ಇದ್ರೂ ಕೂಡ ಅದು ಮಳೆಯಾಗಿ ಕೆಳಗ ಬೀಳುವಾಗ ಎಲ್ಲ ಒಂದೇ ಇರ್ತದೆ, ಕೆಳಗ ಬಿದ್ದು ಕೂಡಲೇ ಹರಿಯುವ ಕಾಲಕ್ಕೆ ಅದಕ್ಕೆ ಹೆಸರು ಬೇರೆ ಬೇರೆ ಬರ್ತವೆ. ಒಂದಕ್ಕೆ ನಾವು ಗಂಗಾ ನದಿ ಅಂತ ಕರೆದಿವಿ, ಇನ್ನೊಂದಕ್ಕೆ ಯಮುನಾ ಅಂತ ಕರೆದಿವಿ, ಒಂದಕ್ಕೆ ನೀವು ಕೃಷ್ಣ ಅಂತ ಕರೀತೀರಿ, ಭೀಮಾ ಅಂತ ಕರೀತೀರಿ, ಮಲಪ್ರಭಾ ಅಂತ ಕರೀತೀರಿ. ಇವೆಲ್ಲ ಬೇರೆ ಬೇರೆ ಹೆಸರಿಂದ ನದಿ ಹರ್ಕೋಂತ ಹೋಗ್ತಾವ. ಇವೆಲ್ಲ ನದಿ ಎಲ್ಲಿ ಹೋಗ್ತಾವ ಅಂದ್ರೆ ಎಲ್ಲಾ ನದಿಗಳು ಹರಿತ ಹರಿತ ಸಮುದ್ರಕ್ಕೆ ಹೋಗ್ತಾವ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಬಿದ್ದಿರುವಂತಹ ನದಿ ನೀರನ್ನು ನಾವೆಲ್ಲ ಉಪಯೋಗ ಮಾಡ್ಕೊಂತೀವಿ, ನಾವು ಉಪಯೋಗ ಮಾಡಿ ಉಳಿದಿರುವಂತಹ ನೀರು ಹರಿತ ಹರಿತ ಹೋಗಿ ಕೊನೆಗೆಲ್ಲಿ ಸೇರ್ತಪ್ಪ ಅಂದ್ರೆ ಸಮುದ್ರವನ್ನೇ ಸೇರ್ತಾವ. ಒಂದು ನದಿಗೆ ನಾವು ಗಂಗಾ ಅಂತೀವಿ, ಇನ್ನೊಂದು ನದಿಗೆ ಭೀಮಾ ಅಂತೀವಿ, ಒಂದು ಕೃಷ್ಣ ಅಂತ ಕರಿತೀವಿ. ನೀರು ನೀವು ತಗೊಂಡ್ರ ಕೈಯಾಗ, ಆ ನದಿಯಾಗಿದ್ದಾಗ ಅದಕ್ಕೆ ನೀವು ಕೃಷ್ಣ ನೀರು ಅಂತ ಹೇಳ್ತೇವೆ. ಮಲಪ್ರಭಾ ನದಿಗೆ ಹೋದಾಗ ಇದಕ್ಕೆ ಮಲಪ್ರಭಾ ನದಿ ಅಂತ ಹೇಳ್ತೇವೆ. ಒಬ್ಬ ಮನುಷ್ಯ ಒಂದು ಹತ್ತು ಕೊಡದಾಗ ಹತ್ತು ನದಿ ನೀರು ತಗೊಂಡು ಬಂದ ಅಂತ ತಿಳ್ಕೊ, ಬೇರೆ ಬೇರೆ ಕೊಡ ತುಂಬಿಕೊಂಡು ಬಂದು ಇಟ್ಟಲ್ಲ, ಇದು ಯಾವ ನದಿಯಪ್ಪ, ಇದು ಯಾವ ನೀರು ಹೇಳೋದು ನಿಮ್ಗೆ ಯಾರು ಹೇಳಕ್ ಬರ್ತದನ. ನೀವು ಅಲ್ಲೇ ನದಿ ನೋಡಿದಾಗ ಹೇಳ್ತಿರೋದು ಭೀಮಾ ನದಿ ನೀರು ಅಂತ ಹೇಳ್ತಾರೆ. ಗಂಗಾ ನದಿಗಿದೆ ಅದಕ್ಕೆ ಗಂಗಾ ನದಿ ನೀರು ಅಂತ ಕರೀತಾರೆ. ಆದ್ರೆ ಗಂಗಾ, ಯಮುನಾ, ಕೃಷ್ಣ, ಗೋದಾವರಿ, ಮಲಪ್ರಭಾ ಎಲ್ಲಾ ನದಿಗಳ ನೀರನ್ನ ಬೇರೆ ಬೇರೆ ಕೊಡ ತುಂಬಿಕೊಂಡು ಇಲ್ಲಿ ಇಟ್ಟು ಬಿಟ್ರಿ, ಇದು ಯಾವ್ದು ಹೆಸರು ಹೇಳಿದ್ರೆ ಯಾರಿಗೆ ಹೇಳಕ್ ಬರಂಗಿಲ್ಲ, ಯಾಕೆ ಎಲ್ಲ ನೀರು ಒಂದೇ ಇರ್ತಾವ. ತನ್ನ ಹರಿತಕ್ಕಂಥ ದಾರಿ ಬಿಡ್ತೀವ ಅಂದ್ರೆ ಅದ್ರ ಹೆಸರು ಕಳ್ಕೊಂಡ್ಬಿಡ್ತದ. ಇದು ಅಲ್ಲದೆ ಹರಿಯುವಂತ ನೀರನ್ನ ಹರಿತ ಹರಿತ ಹೋಗಿ ಸಮುದ್ರದಲ್ಲಿ ಅವ ಕೂಡ್ಕೊಂತಾವೆ. ಆ ಕೂಡಿಕೊಳ್ಳು ತನಕ ಹೆಸರು ಬೇರೆ ಇರ್ತದೆ. ಕೂಡಿಕೊಂಡ ಮೇಲೆ ಅದರ ನಾಮನು ಹೋಗ್ತದೆ, ಅದರ ರೂಪನು ಹೋಗ್ಬಿಡುತ್ತದೆ. ಸಮುದ್ರವನ್ನು ಸೇರಿದ ಮೇಲೆ ಎಲ್ಲಾ ನದಿ ನೀರೆಲ್ಲ ಉಪ್ಪಿ ನೀರಾಗ್ಬಿಡುತ್ತ. ಅದಕ್ಕೆ ನಾಮ ರೂಪೇ ವಿಹಾಯ ಅಸ್ತಂಗಚ್ಚಂತಿ ಅಂತ ಹೇಳ್ತಾರೆ. ಪ್ರತಿಯೊಂದು ನದಿಗಳು ಸಮುದ್ರವನ್ನು ಸೇರುವಾಗ ತನ್ನ ನಾಮವನ್ನು ತನ್ನ ರೂಪವನ್ನು ಬಿಟ್ಟುಬಿಟ್ಟು ಹಾಗೆ ಒಂದೇ ಆಗಿಬಿಡ್ತವೆ. ಆಗ ನಾವೆಲ್ಲ ಬೇರೆ ಬೇರೆಯಾಗಿ ಪೂಜೆ ಮಾಡ್ತಾ ಇದ್ರೆ ದೇವರಿದ್ರು ಕೂಡ ಅದಕ್ಕೆ ಹೆಸರು ಬೇರೆ ಅದ, ರೂಪ ಬೇರೆ ಅದ, ಒಳಗೆ ನೋಡಿದ್ರೆ ತತ್ತು ಒಂದೇ ಆಗಿರುತ್ತೆ. ಅದಕ್ಕೆ ದೇವನೊಬ್ಬ ನಾಮ ಹಲವು ಅಂತ ಕರೆದು ಅದಕ್ಕೆ ಯಾವುದೇ ದೇವರನ್ನ ಮುಟ್ಟಿ ಪೂಜೆ ಮಾಡಿದ್ರು ಕೂಡ ಅದೇ ದೇವರನ್ನ ಮುಟ್ತಾ ಇದ್ದೀವಿ. ಯಾವ ದೇವರನ್ನ ಎಲ್ಲಾರು ಮುಟ್ತಾರ ಅದೇ ದೇವರನ್ನ ನಾವೆಲ್ಲ ಮುಟ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ನಾವ್ ಹೆಸರು ಬೇರೆ ಬೇರೆ ಅಂತೀವಿ ಅಷ್ಟೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ. ಒಂದ್ ಹಿಂಗ ಒಂದು ಶಕಾಪುರ ಅಂತ ಹಳ್ಳಿಗೆ ಒಂದ್ ದೊಡ್ಡ ಆನೆ ಬಂದಿತ್ತಂತ. ಬಹಳ ವಿಶಾಲ ಕಾಯವಾಗಿರ್ತಕ್ಕಂತ ಆನೆ ಅದು. ಆ ಊರಾಗ ನಾಲ್ಕೈದು ಮಂದಿ ಕಣ್ಣಿಲ್ಲದವರಿದ್ರು, ಕುರುಡ್ರಿದ್ರು. ಎಲ್ಲಾರು ಆನೆ ಬಂತು ಆನೆ ಬಂತು ಅಂದ್ಕೊಳ್ಳಿ ಎಲ್ಲಾರು ಆನೆ ನೋಡಕ್ ಹೋದ್ರು. ಕಣ್ಣಿದ್ದವರು ಆನೆಯನ್ನ ಪೂರ ನೋಡ್ತಾರ. ಅದರ ಸೊಂಡಿ ಕಾಲು ಬಾಲ ಹೊಟ್ಟೆ ಎಲ್ಲ ಒಂದೇ ಕಾಲಕ್ಕೆ ನೋಡ್ತಾರ ಅವರು. ಆದ್ರ ಕಣ್ಣು ಇಲ್ಲದೇ ಇರತಕ್ಕಂತ ಮನುಷ್ಯನಿಗೆ ಮುಟ್ಟೆ ನೋಡ್ಬೇಕವ, ಅವನಿಗೆ ಪರಿಪೂರ್ಣ ನೋಡ್ಲಿಕ್ಕೆ ಆಗೋದಲ್ಲ. ಅವಾಗ ನಾಲ್ಕೈದು ಮಂದಿ ಕುರುಡ್ರಿದ್ರು, ಅವರಂದ್ರು ನಾವು ಆನೆ ನೋಡ್ಬೇಕಾಗ್ಯದ, ನಮಗೂ ಆನೆ ತೋರಿಸ್ರಿ ಅಂತಂದ್ರ ಹಂಗಾರ ಬಾ ತೋರಿಸ್ತು ಅಂತ ತಿಳ್ಕೊಂಡು ಕರ್ಕೊಂಡು ಹೋದ್ರು. ಆ ನಾಲ್ಕೈದು ಮಂದಿನ ಆನೆ ಸಮೀಪಕ್ಕೆ ಬಿಟ್ರು. ಕಣ್ಣಿಲ್ಲದ ಮನುಷ್ಯ ಯಾವಾಗ ಕೈ ಮುಂದೆ ಮಾಡಿಕೊಂಡು ಹೋಗ್ತಿರ್ತಾನ ಅಂದ್ರೆ ಏನ ತಿಳ್ಕೋಬೇಕಾದ್ರೆ ಕೈಯನ್ನು ತಿಳ್ಕೊ ಸ್ಪರ್ಶ ಮಾಡಿ ತಿಳ್ಕೋಬೇಕಾದ. ಅವಾಗ ಒಬ್ಬ ಹೋಗಿ ಹಿಂಗ ಕೈ ಹಚ್ಚಿದ ಕೂಡಲೇ ಆನೆದು ಹೊಟ್ಟೆ ಸಿಕ್ತ ಅವನ ಕೈಯಾಗ. ಅವ್ರು ತುಂಬಾ ಹಿಂಗ್ ಕೈ ಆಡಿಸ್ತಾ ಇದ್ದ. ಅವನು ಕೇಳಿದ್ರೆ ಏನಪ್ಪ ಆನೆ ಹೆಂಗದ ಅಂದ್ರ ನಮ್ ಮನೆ ಗ್ವಾಡಿದ್ದಂಗದ ಅಂದ ಅವನ. ಯಾಕ ಅವನಿಗೆ ಹೊಟ್ಟೆ ಅಷ್ಟೋ ಕೈಗತ್ತು. ಇನ್ನೊಬ್ಬನಿಗೆ ಅದ್ರ ಕಾಲು ಸಿಕ್ತು. ಅದ ಮೇಲೆ ಹಿಡ್ಕೊಂಡು ಕೆಳಗಿದ ತನಕ ಕಾಲು ನೋಡ್ತಾ ಇದ್ದವ. ಏನಪ್ಪ ಆನೆ ಹೆಂಗದ ಅಂದ್ರ ನಮ್ ಮನೆಗಿನ ದೊಡ್ಡ ಕಂಬಿದ್ದಂಗದ ಅಂತ ಹೇಳ್ದ. ಇನ್ನೊಬ್ಬನಿಗೆ ಏನ್ ಸಿಕ್ಕಿತ್ತಪ್ಪ ಅಂದ್ರೆ ಅದ್ರ ಬಾಲ ಸಿಕ್ಕಿತ್ತಂತ. ಅವ ಬಾಲದ ಮೇಲೆ ಕೈಯಾಡಿಸ್ಕೋಂತ ಆನೆ ಹೆಂಗದ ಆನೆ ಹೆಂಗದ್ರೆ ಹಿಂಗ ಹೇಳ್ತಿರ್ತಿದ್ದ. ಅವಾಗ ಕೇಳಿದ್ರೆ ಏನಪ್ಪ ಆನೆ ಹೆಂಗದ ಅಂದ್ರೆ ನಮ್ ಮನ್ಯಾಗ ಒಂದು ತೇರಿನ ಹಗ್ಗದ, ಆ ತೇರಿನ ಹಗ್ಗ ಇದ್ದಂಗದ ಅಂದ. ಇನ್ನೊಬ್ಬನ ಕೈಯಲ್ಲಿ ಆನೆ ಸೊಂಡಲಿ ಸಿಕ್ಕಿತ್ತಂತ. ಅದಕ್ಕೇನಪ್ಪ ಆನೆ ಹೆಂಗದ ಅಂದ್ರ ಏ ಬಹಳ ದೊಡ್ಡ ತೇರಿನ ಹಗ್ಗಿದ್ದಂಗದ ಅಂತ ಹೇಳ್ದವ ಅದನ್ನು. ಅಂದ್ರೆ ಇವರೆಲ್ಲ ಏನ್ ಮಾಡಿರಪ್ಪ ಅಂದ್ರ ಆನೆ ನೋಡ್ಯಾರ, ಆದ್ರೆ ಪೂರ ಆನೆ ನೋಡಿಲ್ಲ ಅವರು. ಆನೆಯ ಒಂದೊಂದು ಅಂಗಗಳನ್ನ ಒಂದೊಂದು ಅವಯವಗಳನ್ನ ನೋಡಿಕೊಂಡು ಅದೇ ಆನೆ ಅಂತ ಕರೀತಾರ. ಅದೇ ಆನೆಯಲ್ಲಿ ಎಲ್ಲಾ ಕೂಡಿದ್ದು ಒಂದ್ ಆನೆ ಆಗ್ತದ. ಹಾಗೆ ಯಾರ್ಯಾರು ಯಾವುದೇ ದೇವರನ್ನ ಮುಟ್ಟಿದ್ರು ಕೂಡ ನಾವೇನು ಹೆಸರಿಟ್ಟಿವಿ, ಏನು ಆಕಾರ ಕೊಟ್ಟಿವೋ ಹೆಸರು ಆಕಾರ ಸತ್ಯವಾದವುಗಳಲ್ಲ ಅಂತ. ಅವೆಲ್ಲ ಅಳದು ಹೋಗ್ತವೆ. ಯಾವ ನಾಮನು ಉಳಿಯಂಗಿಲ್ಲ, ಯಾವ ರೂಪನು ಉಳಿಯಂಗಿಲ್ಲ. ಈ ನಾಮ ರೂಪ ರಹಿತವಾಗಿರ್ತಕ್ಕಂತ ಸತ್ತು ಚಿತ್ತು ಆನಂದ ರೂಪ ಇರ್ತಕ್ಕಂಥ ಏನು ಪರಮಾತ್ಮ ಇದ್ದಾನೆ ಅವನು ಎಲ್ಲಾ ಕಡೆ ವ್ಯಾಪಕನಾಗಿದ್ದಾನೆ ಅಂತ. ಅದೇ ಮಾತನ್ನು ಹೇಳ್ತಾರೆ ಅವರು. ಏಕ ಏವ ಶಿವ ಸಾಕ್ಷಾತ್ ಚಿದಾನಂದ ಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ. ಈ ಜಗತ್ತು ಹುಟ್ಟುಕಿಂತಲೂ ಪೂರ್ವದಲ್ಲಿ ಏನಿತ್ತು ಅಂದ್ರೆ ಒಬ್ಬನೇ ಆಗಿರ್ತಕ್ಕಂಥ ದೇವದ ಏಕ ಏವ. ಏವ ಅನ್ನೋದ್ರಿಂದ ಅದಕ್ಕೆ ಸ್ವಗತ, ಸಜಾತೀಯ, ವಿಜಾತೀಯ ಭೇದ ಶೂನ್ಯಾಗಿರ್ತಕ್ಕಂಥ ಒಂದೇ ಒಬ್ಬನು ಪರಮಾತ್ಮ ಇದ್ದ ಅಂತ ಹೇಳ್ತಾರೆ. ಅದಕ್ಕೆ ಪ್ರಪಂಚದಲ್ಲಿ ತೋರ್ತಕ್ಕಂಥ ವಸ್ತುಗಳು ಹೇಗಿದಾವಂದ್ರೆ ಬೇರೆ ಬೇರೆಯಾಗಿ ತೋರ್ತಾವ. ಈ ಒಂದು ಬೇವಿನ ಗಿಡ ಅಂದ್ರೆ ಅದು ಬೇವಿನ ಜಾತಿ ಒಂದೇ ಇದ್ರೂ ಕೂಡ ಆ ಬೇವಿನ ಜಾತಿ ಗಿಡಗಳು ಅನೇಕ ಆಗಿರ್ತಾವ. ಅದಕ್ಕೆ ಸಜಾತೀಯ ಭೇದ ಅಂತ ಕರೀತಾರೆ. ಇನ್ನು ವಿಜಾತಿ ಭೇದ ಅಂದ್ರೆ ಬೇವಿನ ಗಿಡ ಅದ, ಮಾವಿನ ಗಿಡ ಅದ, ಜಾಲಿ ಗಿಡ ಅದ, ಇನ್ನೊಂದು ಆಲದ ಗಿಡ ಅದ, ಇವೆಲ್ಲ ಜಾತಿ ಬೇರೆ ಬೇರೆ. ಅದಕ್ಕೆ ಇವಕ್ಕೆ ವಿಜಾತಿಯ ಭೇದ ಅಂತ ಕರೀತಾರೆ. ಈಗ ಸಜಾತಿಯ ಭೇದ, ವಿಜಾತಿಯ ಭೇದ, ಆಮೇಲೆ ಸ್ವಗತ ಭೇದ ಅಂದ್ರೆ ಒಂದೇ ವಸ್ತುವಿನಲ್ಲಿ ಅನೇಕ ಭೇದ ಇರ್ತವೆ. ಹೇಗೆ ನಮ್ದು ಒಂದು ಶರೀರ ಇದ್ರೆ ಶರೀರದಲ್ಲಿ ಭೇದ ಹೆಂಗಪ್ಪ ಅಂದ್ರೆ ಕೈ ಬೇರೆ, ಕಾಲು ಬೇರೆ, ತಲೆ ಬೇರೆ, ಹೊಟ್ಟೆ ಬೇರೆ, ಬೆನ್ನು ಬೇರೆ, ಹಂಗ ಅವಯವಗಳು ಭಿನ್ನವಾಗಿರ್ತಾ ಇದ್ದಾವೆ. ಹಾಗ ಪರಮಾತ್ಮ ಒಬ್ಬನೇ ಅದಾನ ಅಂತಂದ್ರೆ, ಒಬ್ಬನೇ ಅಂದ್ರೆ ಅವನಿಗೆ ಸಜಾತಿನೂ ಇಲ್ಲ, ಅಂದ್ರೆ ದೇವರಂತ ಮತ್ತೊಬ್ಬ ದೇವರನ್ನ ತಿಳ್ಕೊಂಡು ಸಜಾತಿಯ ಭೇದಿಲ್ಲ, ದೇವರ ಹೊರತಾಗಿ ಮತ್ತೊಂದು ಬೇರೆ ಜಾತಿ ಪದಾರ್ಥ ಇಲ್ಲ ಅಂತ ತಿಳ್ಕೊಂಡು ವಿಜಾತಿಯ ಭೇದಿಲ್ಲ. ನಮಗೆ ಹೆಂಗ ಕೈ ಕಾಲದ ಹಂಗ ದೇವರಿಗೆ ಕೈ ಕಾಲಿಲ್ಲ ಅಂತ ತಿಳ್ಕೊಂಡು ಅವನಿಗೆ ವಿಜಾತಿಯ ಭೇದಿಲ್ಲ, ಅವನಿಗೆ ಸ್ವಗತ ಭೇದಿಲ್ಲ ಅಂತ. ಅದಕ್ಕೆ ದೇವರು ಹೇಗಪ್ಪ ಅಂದ್ರೆ ಒಂದು ಜ್ಯೋತಿ ಇದ್ದ ಹಾಗೆ ಅಂತ. ನೀವು ದೇವರ ಮುಂದೆ ದೀಪ ಹಾಸ್ತೀರಿ, ಈಗೆಲ್ಲ ವಿದ್ಯುತ್ ದೀಪ ಬಂದು ಅವ ಎಣ್ಣೆ ದೀಪ ಎಲ್ಲ ಹೋಗಿಬಿಟ್ಟ, ಆದ್ರೂ ಹಳ್ಳಿಯಾಗ ಪಣತಿಯಾಗ ಎಣ್ಣೆ ಹಾಕಿ ದೀಪ ಹಚ್ಚರ್ ದೇವರ ಮುಂದೆ ದೀಪ ಹಚ್ಚರ್ ಅಂತ ಹೇಳ್ತಾರೆ. ದೇವರ ಮುಂದೆ ದೀಪ ಹಚ್ಚುವ ಉದ್ದೇಶ ಏನು ಅಂದ್ರೆ, ದೇವರು ಅಂದ್ರೆ ನಿಜವಾಗಿ ಜ್ಯೋತಿನೇ ದೇವರು ಅಂತ. ಅಂದ್ರೆ ಜ್ಯೋತಿಗೆ ಯಾವುದು ಆಕಾರ ಇರಂಗಿಲ್ಲ, ಆ ಜ್ಯೋತಿಗೆ ಮುಖ ಎಲ್ಲದ, ಕೈ ಎಲ್ಲದ, ಕಾಲು ಹೇಳಕ್ ಬರೋದಿಲ್ಲ, ಅದು ಸರ್ವತ್ರ ಮುಖ ಜ್ಯೋತಿಗಿರ್ತದ, ಸರ್ವತ್ರ ಹಸ್ತ, ಸರ್ವತೋಪಾದ, ಸರ್ವತೋಬಾಹು. ಜ್ಯೋತಿ ತನ್ನ ಮೈತುಂಬ ಎಲ್ಲಾ ಕಡೆಗೆ ಬೆಳಕನ್ನ ಹೆಂಗೆ ಪಸರಿಸಿಕೊಂಡಿರ್ತದ, ಹಾಗ ಪರಮಾತ್ಮನು ಕೂಡ ಒಬ್ಬನೇ ಆಗಿದ್ದಾನೆ, ಪ್ರಕಾಶ ರೂಪದಲ್ಲಿ ಸರ್ವತ್ರ ವ್ಯಾಪಿಸಿಕೊಂಡಿದ್ದಾನೆ. ಅದಕ್ಕೆ ಏಕ ಏವ ಶಿವ ಸಾಕ್ಷಾತ್. ಮತ್ ಹೇಗಿದಾರಪ್ಪ ಅಂದ್ರೆ ಚಿದಾನಂದಮಯ ಅಂತಾರ, ಅಂದ್ರೆ ಸದ್ರೂಪನಾಗಿದ್ದಾನೆ, ಚಿದ್ರೂಪನಾಗಿದ್ದಾನೆ ಮತ್ತು ಆನಂದ ರೂಪನಾಗಿದ್ದಾನೆ. ಅದಕ್ಕೆ ಸತ್ತು ಚಿತ್ತು ಆನಂದ ಮತ್ತು ನಾಮ ರೂಪ ಅಂತ ತಿಳ್ಕೊಂಡು ಐದು ಅಂಶಗಳು ಪ್ರತಿಯೊಂದು ವಸ್ತುವಲ್ಲಿ ಕಾಣುತ್ತವೆ. ಅದ್ರ ಜೊತೆಗೆ ಇದರಲ್ಲಿ ಸತ್ತು ಚಿತ್ತು ಮತ್ತು ಆನಂದನು ಕೂಡ ಅದಾವ. ಸತ್ ಅಂದ್ರೆ ಏನು ಅಂದ್ರೆ ಯಾವಾಗಲೂ ಇರುವಂತಹದ್ದಕ್ಕೆ ಸತ್ತು ಸತ್ತು ಅಂತ ಕರೀತಾರೆ. ಈ ಜಗತ್ತಿನಲ್ಲಿ ಎಲ್ಲವೂ ಇಲ್ದಂಗ ಆದ್ರೆ ದೇವರು ಮಾತ್ರ ಇಲ್ದಂಗ ಆಗಂಗಿಲ್ಲ. ಈಗ ಹೇಗೆ ಇಲ್ಲೊಂದು ದೀಪ ಉರಿತಾ ಇರ್ತದೆ, ನೀವು ಯಾರು ಬರೋಕ್ಕಿಂತ ಮೊದಲು ದೀಪ ಉರಿತಾ ಇತ್ತಿಲ್ಲ, ನೀವೆಲ್ಲಾರ ಬಂದು ಕುಂತಾಗಲೂ ದೀಪ ಉರಿತಾ ಇರ್ತದ, ನೀವೆಲ್ಲಾರ ಪ್ರವಚನ ಮುಗಿಸ್ಕೊಂಡು ನಿಮ್ ನಿಮ್ ಊರಿಗೆ ಹೋದ್ರೆ ಅಥವಾ ಹಾಸಿ ಹಚ್ಕೊಂಡು ಮಕ್ಕೊಂಡ್ರು ಕೂಡ ದೀಪ ಹಾಗೆ ಉರ್ಕೋಂತ ಇರ್ತದ. ಅಂದ್ರೆ ನೀವು ಬರೋಕ್ಕಿಂತ ಮೊದಲು ದೀಪ ಇತ್ತು, ನೀವಿದ್ದಾಗೂ ದೀಪ ಅದ, ನೀವು ಹೋದ್ರೂ ದೀಪ ಹೇಗಿರ್ತದ, ಹಾಗೆ ಜಗತ್ತನ್ನುವಂತಹ ಹುಟ್ಟುಕ್ಕಿಂತಲೂ ಮೂಲ ಪೂರ್ವದಲ್ಲಿ ಕೂಡ ಪ್ರಕಾಶ ರೂಪ ಇರ್ತಕ್ಕಂಥ ಪರಮಾತ್ಮ ಮೊದಲು ಇದ್ದ. ಈ ಪ್ರಪಂಚ ಹುಟ್ಟಿ ಬಂದ ಮೇಲೆ ಏನದಪ್ಪ ಅಂದ್ರೆ ಆ ಪರಮಾತ್ಮ ಮೇಲೆ ಪ್ರಪಂಚ ಆವರಣ ಮಾಡಿತು. ಅವ ನಮ್ಗೇನಾಯ್ತಪ್ಪ ಅಂದ್ರೆ ದೇವರು ಇದ್ದೂ ಕೂಡ ದೇವರು ಕಾಣ್ಲಾರ್ದಂಗಾಯ್ತಷ್ಟೇ. ಈಗ ಆಕಾಶದಲ್ಲಿ ಸೂರ್ಯ ಇರ್ತಾನೆ, ಮಳೆಗಾಲದಲ್ಲಿ ಮೋಡ ಬಂದು ಬಂದ್ರೆ ಸೂರ್ಯನೆಲ್ಲವನ್ನು ಮುಚ್ಚಾಕ್ಬಿಡ್ತವೆ ಕಾರ್ಬೋರ್ಡ್ಗಳು. ಏನಪ್ಪ ಇವತ್ತು ಸೂರ್ಯನ ಕಾಣಂಗಿಲ್ಲಲ್ಲ ಅಂತೀರಿ ನೀವು. ಇವತ್ತು ಎಷ್ಟೊತ್ತಾದ ಸೂರ್ಯನ ಮುಖ ದರ್ಶನ ಆಗಿಲ್ಲ, ಯಾಕಾಗಿಲ್ಲ ಅಂದ್ರೆ ಸೂರ್ಯನವೆಲ್ಲ ಮೋಡ ಮುಚ್ಚಾಕ್ಬಿಟ್ಟ. ಅಂದ್ರೆ ಸೂರ್ಯ ಇಲ್ಲನ ಆಕಾಶದಲ್ಲಿ ಅಂದ್ರೆ ಸೂರ್ಯ ಅದಾನೆ, ಆದ್ರೆ ಸೂರ್ಯನ ಮೋಡ ಹೆಂಗ ಮುಚ್ಚಾಕ್ಬಿಡ್ತವೆ. ಹಾಗೆ ಮಾಯ ನಾಮ ಮತ್ತು ರೂಪ ಅನ್ನುವಂಥವಳು ಪರಮಾತ್ಮೆಲ್ಲ ಮುಚ್ಚಿ ಹಾಕೊಳ್ಳೋದ್ರಿಂದ ಪರಮಾತ್ಮ ಇದ್ದೂ ಕೂಡ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಅದಕ್ಕೆ ದೇವರು ಕಾಣಂಗಿಲ್ಲ ಕಾಣಂಗಿಲ್ಲ ಅಂತ ನಾವ್ ಯಾಕಂತೀವಿ ಅಂದ್ರೆ, ದೇವರ ಮಾಯ ಅನ್ನುವಂಥದ ದೇವರ ಮೇಲೆ ಒಂದು ಮುಸುಕು ಹಾಕಿರ್ತಂತ ತಿಳ್ಕೊಂಡು ನಮ್ಮ ದೇವರು ಕಣ್ಣಿಗೆ ಕಾಣಂಗಿಲ್ಲ. ಅದಕ್ಕೆ ಪರಮಾತ್ಮನ ಮಾಯ ಅನ್ನುವಂಥದ್ದು ಪರಮಾತ್ಮನ ಮುಚ್ಚಾಕಿ ತಾನೇ ತೋರ್ತದ. ಅದಕ್ಕೆ ಮಾಯಾಕೇನ್ ಕದ್ರಪ್ಪ ಅಂದ್ರೆ ಅಘಟಿತ ಘಟನಾ ಪಟಿಯಸಿ ಮಾಯಾ ಅಂತ ಕರೆದ. ಅಂದ್ರೆ ಏನು ಬೇಕಾದ್ದನ್ನು ಮಾಡಿ ತೋರಿಸುವಂತ ಸಾಮರ್ಥ್ಯ ಮಾಯಾಕಿರ್ತದ. ಅದಕ್ಕೆ ಪರಮಾತ್ಮ ಹೇಳ್ತಾನ, ಮಾಮೇವ ಏ ಭಜಂತೆ ಮಾಯಾ ಮೇತಾಂ ತರಂತಿತೆ. ಈ ಮಾಯಾ ದೂರ ಆಗಬೇಕಾದಾಗ ಯಾರು ಪರಮಾತ್ಮನಿಗೆ ಶರಣಾಗತರಾಗ್ತಾರ ಅವರು ಮಾಯೆಯಿಂದ ದೂರ ಆಕರ ಹೊರತಾಗಿ ಇಲ್ಲವಾದರೆ ಮಾಯಾ ನೋಡ್ತಾ ಹೊರತಾಗಿ ಪರಮಾತ್ಮನ ಯಾರು ನೋಡ್ಲಿಕ್ಕೆ ಆಗದಲ್ಲ. ಅದಕ್ಕೆ ಮಾಯದಿಂದ ಮೋಹಿತನಾಗಿರ್ತಕ್ಕಂಥ ಜೀವಾತ್ಮ ಪರಮಾತ್ಮನ ಕಾಣಕ್ ಬಂದಿದ್ರು ಕೂಡ ಅವ ಪರಮಾತ್ಮನ ಬಿಡ್ತಾನೆ, ಈ ಮಾಯಾ ಜಾಲದೊಳಗೆ ಸಿಲುಕೊಂಡಿರ್ತಾನೆ. ಒಂದು ಉದಾಹರಣೆ ನಿಮ್ಗೆ ಹೇಳಿದ್ರೆ ಗುರ್ತಾಗ್ತದ. ಒಂದು ದೇಶದಲ್ಲಿ ಒಬ್ಬ ದೊಡ್ಡ ಚಕ್ರವರ್ತಿ ರಾಜ ಇದ್ದ. ರಾಜನಿಗೆ ವಯಸ್ಸಾಗಿತ್ತು, ಅವನಿಗೆ ಯಾರು ಮಕ್ಕಳು ಮರಿ ಇದ್ದಿಲ್ಲ. ಆದ್ರೆ ತನ್ನ ರಾಜ್ಯಕ್ಕೆ ಯಾರಾದ್ರೂ ಒಬ್ಬ ಯೋಗ್ಯ ಉತ್ತರಾಧಿಕಾರಿ ಮಾಡಿ ಪಟ್ಟಾಭಿಷೇಕ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದ. ಹಾಗಾದ್ರೆ ಏನ್ ಮಾಡಬೇಕು, ನನಗರ ಮಕ್ಕಳ ಆದ್ಬಿಡಕ್ ಯಾರ ಮಕ್ಕಳನ್ನ ನನ್ನ ರಾಜಧಾನಿ ತೋಬೇಕು ಅಂತಂದ್ರೆ ನನ್ನ ಪ್ರಜರಲ್ಲಿ ಯಾರಾದರೂ ಒಳ್ಳೆ ಮಕ್ಕಳು ಸಿಕ್ಕರೆ ಅವ್ರನ್ನ ತೋಬೇಕಂತ ವಿಚಾರ ಮಾಡಿದ. ತನ್ನ ಮಂತ್ರಿ ಕೇಳಿದಂತ, ಏನಪ್ಪ ನಮ್ಮ ದೇಶದಲ್ಲಿ ನನ್ನ ಸ್ಥಾನ ಮೇಲೆ ಕುಂಡ್ಲಿಕ್ ನನ್ನ ಮಕ್ಕಳಂತ ಇಲ್ಲ ಅಂದ್ರೆ ನಾವು ಯಾರ ಮಕ್ಕಳನ್ನ ತೋಬೇಕು, ಯಾರ ಮಕ್ಕಳನ್ನ ಕೊಡ್ತೇನೆ ಅಂದ್ರೆ ನನ್ನ ಮಕ್ಕಳ ತೋ ನಿನ್ನ ಮಕ್ಕಳ ತೋ ಅಂತ ಎಲ್ಲರೂ ಜಗಳ ಮಾಡ್ತಾರೆ. ಅದರ ಪರೀಕ್ಷೆ ಮಾಡಿ ನಾವು ಹೆಂಗ ತಗೊಳ್ಳೋದು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರೆ ಮಂತ್ರಿ ಹೇಳಿದಂತ, ನೋಡ್ರಿ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಬಗೀಚ ತಯಾರು ಮಾಡ. ಆ ಬಗೀಚದೊಳಗ ತೋಟದೊಳಗ ನೀವು ಒತ್ತಟ್ಟಿಗೆ ಎಲ್ಲೋ ಒತ್ತಟ್ಟೆ ಮೂಲ ನೀವು ಕುತ್ಕೋರಿ. ನಿಮ್ಮ ದೇಶದಲ್ಲಿ ಎಲ್ಲಾ ಕಡೆ ಡಂಗರ ಸಾರ್ ರೀ. ಮುಂಜಾನೆ 6 ಗಂಟೆಯಿಂದ ಹಿಡ್ಕೊಂಡು ಸಾಯಂಕಾಲ 6 ಗಂಟೆ ಒಳಗಾಗಿ ಯಾರು ಬಂದು ನಿಮ್ಮನ್ನು ಮೊಟ್ಟ ಮೊದಲು ಮುಟ್ತಾರಲ್ಲ ಅವರಿಗೆ ನಿಮ್ಮ ಸಿಂಹಾಸನ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ. ಇದೇನಪ್ಪ ಬಹಳ ಸರಳ ಮಾತು, ಯಾರು ಬೇಕಾದ್ರೆ ಬಂದು ಮುಟ್ಬೋದು ನನ್ನ ಅಂದ್ರೆ. ಇದು ನಿಮ್ಗೆ ಸರಳ ಕಾಣಿಸ್ತದ, ಆದ್ರೆ ಸರಳ ಎಲ್ಲ ಇದು, ಯಾರು ಬಂದು ಮುಟ್ಟಕ್ ಆಗೋದಲ್ಲ. ನೀವು ನೋಡ್ರಿ ಬೇಕಾದ್ರೆ ಎಷ್ಟು ಮಂದಿ ಬರ್ತಾರೆ. ಅವ ರಾಜ ಮೊದಲೇ ಒಂದ್ ದಿವಸ ಎಲ್ಲಾ ಕಡೆ ತನ್ನ ದೇಶದಲ್ಲಿ ಡಂಗರ ಸಾಡಿದಂತ, ನಾಳೆಗೆ ನಾನು ಇಂಥ ನನ್ನ ತೋಟದೊಳಗೆ ನಾನು ಕೂಡಿರ್ತೀನಿ, ಮುಂಜಾನೆ 6 ಗಂಟೆಗೆ ನಾ ಅಲ್ಲಿ ಹೋಗಿರ್ತೀನಿ, ನೀವು 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ 12 ತಾಸಿನ ಅವಧಿಯೊಳಗೆ ಯಾರು ಬಂದು ನನ್ನ ಮುಟ್ತೀರಿ, ಮುಟ್ಟಿದವರಿಗೆ ನನ್ನ ರಾಜ್ಯದ ಸಿಂಹಾಸನ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಡಂಗರ ಸಾರಿದ. ಸಿಂಹಾಸನ ಯಾರಿಗೆ ಬೇಕಾಗಿಲ್ಲ, ನಾ ಹೋಗ್ಬೇಕು ನೀ ಹೋಗ್ಬೇಕು ನಾ ಹೋಗ್ಬೇಕು ನೀ ಹೋಗ್ಬೇಕು ಅಂತ ತಿಳ್ಕೊಂಡು ಬಹಳ ಜನರು ರಾತ್ರಿ ಮಕ್ಕೋಲೇ ಇಲ್ಲ, ಎದ್ದ ಕೂತ್ಕೊಂಡ್ರು. ಅಕಸ್ಮಾತ್ ಮುಂಜಾನೆ 8-9 ಮಂದಿ ಇದೆಯಲ್ಲ, ಮತ್ತ 6 ಗಂಟೆಗೆ ಬಾ ಅಂದಾರ, ಅಕಸ್ಮಾತ್ ಲೇಟ್ ಆದ್ರೆ ಮತ್ತಾರ ಹೋದಿಗಿದಾರ ಅಂತ ತಿಳ್ಕೊಂಡು ಬಹಳ ಜನರು ಮಲ್ಕೊಳ್ಳಾರದೆ ಆ ತೋಟದ ಹೊರಗಡೆಗೆ ಪಾಳೆ ಹಚ್ಕೊಂಡು ನಿಂತ್ಕೊಂಡ್ಬಿಟ್ಟು ಒಳ ಪ್ರವೇಶ ಮಾಡ್ಲಿ. ಆದ್ರೆ ಮಂತ್ರಿ ಬಹಳ ಹುಷಾರಿದ್ದ, ಅವ ಏನೊಂದು ವ್ಯವಸ್ಥೆ ಮಾಡಿದ್ದ ಅಂದ್ರೆ ಆ ತೋಟದೊಳಗೆ ದೊಡ್ಡದೊಂದು ಬಾಜಾರ ವ್ಯವಸ್ಥೆ ಮಾಡಿದ್ದ. ಹೆಂಗ ದೊಡ್ಡ ದೊಡ್ಡ ಮೈದಾನದ ಪ್ರದರ್ಶನ ಅಂತ ಬರ್ತಾವಲ್ಲ ಎಲ್ಲಾ ವಸ್ತುಗಳದು, ಆಗ ದೊಡ್ಡದೊಂದು ಬಾಜಾರ್ ವ್ಯವಸ್ಥೆ ಮಾಡಿದ್ದ. 6 ಗಂಟೆಗೆ ಬರೋಬರಿ ಗಂಟೆ ಬಾರಿಸಿದ ಕೂಡಲೇ, ಬಾಗಲ ತರದ ಕೂಡಲೇ ಜನರು ರಾಜನ್ ಹುಡುಕೊಂತ ಓಡಾಕ್ ಚಾಲು ಬಿಡುದು, ಎಲ್ಲದನ್ನ ರಾಜನ್ ಮುಟ್ಟಬೇಕಂತ. ಆ ಕಡೆ ಈ ಕಡೆ ಓಡಾಡೋ ಕಾಲಕ್ಕೆ ದಾರಿ ಎಡಕ್ಕ ಒಲಕ ಕೆಲವೊಂದು ಅಂಗಡಿಗಳಿದ್ದು. ಮೊಟ್ಟ ಮೊದಲೇ ಯಾವ ಅಂಗಡಿ ಇದಪ್ಪ ಅಂದ್ರೆ ಇವೆಲ್ಲ ಹೋಟೆಲ್ಗಳು, ಚಹಾ ಕಾಫಿ ಹೋಟೆಲ್ ಇದ್ದು ಈ ಓಡೋಡ್ ಹೋಗ್ತಕ್ಕಂಥ ಜನರನ್ನ ಅವ್ರ ಕರೆಯಾಗ್ತಾರೆ, ಬರ್ರಿ ಬರ್ರಿ ನಮ್ಮ ಅಂಗಡಿ ಒಂದು ಚಹಾ ಕುಡ್ರಿ ಕಾಫಿ ಕುಡ್ರಿ ಅಂತ ಕರೀತಾ ಇದ್ರು. ಇವ್ರು ಮುಂಜಾನೆ ಅದಕ್ಕೂ ಕುಡಿದ ರೂಢ, ಆದ್ರೆ ಯಾರು ಕುಡಿಲಾರ್ದೆ ಹಾಗೆ ಹೋಗಿದ್ರಲ್ಲ, ಕರೆಯಕ್ ಹತ್ತಿದ ಕೂಡಲೇ ಆ ಅಂಗಡಿಯಾಗ ಒಂದಿಷ್ಟು ಮಂದಿ ಈ ಅಂಗಡಿ ಹೋಗಿ ಚಹಾ ಕಾಫಿ ಕುಡ್ಕೊ ಅಂತ ಕೂತ್ಕೊಂಡ್ರು. ಕುಡಿತಾ ಕುಡಿತಾ ಕೇಳಿದ್ರಂತ, ಏನಪ್ಪ ಹೆಂಗ ಕಪ್ಪಪ್ಪ ಕಾಫಿ ಕಿಮ್ಮತ್ತೆಷ್ಟು ಚಹಾದ ಕಿಮ್ಮತ್ತೆಷ್ಟು ಅಂದ್ರೆ, ಇಲ್ರಿ ಇವತ್ತ ಎಲ್ಲ ಫ್ರೀ ಅದ, ನೀವು ಎಷ್ಟು ಬೇಕಾದಷ್ಟು ಕುಡಿಬಹುದು, ನಿಮಗೇನ ರೊಕ್ಕ ತೆಗೆದುಕೊಳ್ಳ ಪುಕ್ಕಟ್ಟದ ಕುಡಿರಿ ಅಂದ ಕೂಡಲೇ ಒಂದೊಂದು ಕಪ್ ಕುಡಿಯ 4-5 ಕಪ್ ಕುಡ್ಕೊ ಅಂತ ಕೂತ್ಕೊಂಡಲ್ಲೇ ಚಹಾ ಕುಡಿದು ಸ್ವಲ್ಪ ಮುಂದೆ ಹೊರಗೆ ಬಂದು ಹೋಗ್ಬೇಕು ಅನ್ನೋಳಗಾಗೇನೆ ಅಲ್ಲಿ ತಿಂಡಿ ತಿನಿಸಿನ ಅಂಗಡಿಗಳಿದ್ವು. ಅವರು ಕರೀತಾರೆ, ಬರ್ರಿ ನಮ್ಮ ಮಗನ ಸ್ವಲ್ಪ ಸ್ಯಾಂಪಲ್ ನೋಡಿ ಹೋಗಿ ಬರ್ರಿ ಅಂತ. ಅಲ್ಲಿ ಹೋಗಿ ಕುತ್ಕೊಂಡು ತಿನ್ನಕತ್ತ ಹೆಂಗಪ್ಪ ಇದೆಲ್ಲ ಅಂದ್ರೆ ಎಲ್ಲಾನು ಫ್ರೀ ಅಂತ, ಎಲ್ಲಾ ಪುಕ್ಕಟ್ಟೆ ಅಂದ ಕೂಡಲೇ ಹೊಟ್ಟೆ ತುಂಬ ತಿನ್ಕೊ ಅಂತ ಕೂತ್ಕೊಂಡ್ರಲ್ಲಿ. ಚಹಾನೂ ಆಯ್ತು ನಾಸ್ತಾನೂ ಆಯ್ತು, ಹೊಟ್ಟೆ ತುಂಬ ತಿನ್ ಹೋಗೊಂಡು ರಾಜನ ಕಡೆ ಎನ್ನೊಳಗಾಗೇನೆ ಸ್ವಲ್ಪ ಮುಂದಕ್ಕೆ ಹೋದ ದೊಡ್ಡದೊಂದು ಜವಳಿ ಬಾಜಾರನ ಬಂದ್ಬಿಡ್ತು. ಬಹಳ ಕಿಮ್ಮತ್ತಿನ ಬೆಲೆ ಬಾಳ್ತಕ್ಕಂತ ಬಟ್ಟಿ ಬರಿ ಎಲ್ಲ ಹಾಕಿದ್ರು, ಬರ್ರಿ ಬಟ್ಟೆ ತೊಗೊಬರಿ ಬಟ್ಟೆ ತೊಗೊಬರಿ ಅಂತ ಕರೆದ ಕೂಡ್ಲೆ, ಏನಪ್ಪ ಹೆಂಗ್ ಮೀಟರ್ ಬಟ್ಟಿ ಅಂದ ಕೂಡ್ಲೆ, ಹೆಂಗಿಲ್ಲ ಎಲ್ಲ ಹಂಗ ಅದ ಪುಕ್ಕಟ. ಮತ್ ಪುಕ್ಕಟ ಅಂದ್ರೆ ಎಷ್ಟು ಕೊಡ್ತೀರ ನೀವು, ಎಷ್ಟು ಬೇಕಾದಷ್ಟು ತಗೊಂಡು ಹೋಗ್ಬೋದಂದ್ರು. ಮನುಷ್ಯನ ಮನಸ್ಸಿನಲ್ಲಿ ಆಶಾ ಬಂತು ಅಂದ್ರೆ ಅದಕ್ಕೆ ಕೆಡಿಸ್ತದ ಅನ್ನೋದು ಮನುಷ್ಯನಿಗೆ ಗುರುತಾಗದಲ್ಲ. ಅವಾಗ ಏನ್ ಮಾಡಿದ್ರಂದ್ರೆ ಯಾವ ಹತ್ತು ಮೀಟರ್ ತಗೊಂಡ, ಯಾವ ಇಪ್ಪತ್ತು ಮೀಟರ್ ತಗೊಂಡ, ಯಾವ ನಲವತ್ತು ಮೀಟರ್ ತಗೊಂಡ, ಯಾವ ತಾನಾನ ಪೂರ ತಗೊಂಡ ತಗೊಂಡಿದ್ದೀನಿ ಎಲ್ಲಿಡೋದು ಅಂತ ತಿಳ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ ಹಳ್ಳಿ ಮನಿ ಹೊಂಟ್ರ ಅವರು ಅಂದ್ರೆ ವೈದ್ಯನ ಬಟ್ಟೆ ಮನೆಗಿಟ್ಟು ಬರೋಣ ಮತ್ತೊಂದಿಷ್ಟು ತಗೊಂಡು ಹೋಗೋಣ ಅಂತ ತಿಳ್ಕೊಂಡು ಹೇಳಿ ಬಹಳಷ್ಟು ಜನರು ಬಟ್ಟೆ ಗಂಟು ಹೊತ್ಕೊಂಡು 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 ಮನಿ ಹೊಂಟ್ರವ್ರು. ಆ ಬಟ್ಟೆ ಎಲ್ಲ ಮನೆಗೆ ಇಟ್ಟುಕೊಂಡು ಸ್ವಲ್ಪ ಮುಂದಕ್ಕೆ ತೊಗೊಳೋದಾಗಿ ಒಂದು ಬಂಗಾರದ ಅಂಗಡಿಗಳು ಬಂದು ಸರಾಬ್ ದುಕಾನಗಳು. ಅವರಂದ್ರು ಬಟ್ಟಿ ಬರೀ ಚಹಾ ನಾಸ್ತಾ ಪುಕ್ಕಟ್ಟ ಸಿಕ್ಕವು, ಇವು ಬಂಗಾರ ಹಿಂಗ ಹೆಂಗ್ ಕೊಡ್ತಾರ ಅದು ಕೇಳ್ಬೇಕಂತ ತಿಳ್ಕೊಂಡು ಹೋದ್ರು. ಏನಪ್ಪ ಇದು ಬಂಗಾರ ಸರ ಹೆಂಗ, ಇದನ್ನು ಹಂಗ ಅಂದ್ರು. ಬಂಗಾರ ಪುಕ್ಕಟ್ಟು ಸಿಗ್ತದ ಮೊದಲ ಗುರುತಾಗಿದ್ರೆ ಬಟ್ಟೆ ಅಂಗಡಿಗೆ ಯಾಕೆ ಹೋಗಿದ್ದೆ ನಾವು, ಆಗ ಅದು ಲಾಭ ಆಗಿದ್ರೆ ಅಷ್ಟು ಲಾಭ ಪಡಿಬೇಕಂತ ತಿಳ್ಕೊಂಡು ಹೋಗಿ ಬಂಗಾರದ ಅಂಗಡಿ ಹೋಗಿ ಮೈ ತುಂಬಾ ಹಾಕೊಂಡು ರೇಟ್ ಬೇಕಷ್ಟು. ಆದ್ರೂ ತೃಪ್ತಿ ಆಗಲಿಲ್ಲ. ಏನ್ರಿ ಒಂದಿಟ್ ಮನಿ ಒಯ್ಯಕ್ ಕೊಡ್ತೀರಂತ ತಗೊಂಡು ಹೋಗಂದ್ರೆ ಅವ್ರು ಎಷ್ಟು ಕೊಡ್ತೀರಿ, ಎಷ್ಟು ಬೇಕಾದಷ್ಟು ತಗೊಂಡೋಗಿ ಕೊಡ್ತೀವಿ ಅಂದ್ರೆ ಇಷ್ಟು ಬಂಗಾರ ಸಿಗ್ಬೇಕಂತ ತಿಳ್ಕೊಂಡು ಹೇಳಿ ಯಾವ ಬುಟ್ಟಾಗ ಯಾವ ಬಕೆಟ್ನಾಗ ಯಾವ ಎದುರಾಗ ಚೀಲ್ದಾಗ ಹೊತ್ಕೊಂಡು ಹೊತ್ಕೊಂಡು ಹೊಳ್ಳಿ ಮನಿ ಹೊಂಟ್ರು ಹೊರತಾಗಿ ಆ ರಾಜ ನೋಡಕ್ ಯಾರು ಹೊಂಟೇನು. ಈ ಬಗೀಚಳ ನಾವು ಎದಕ್ ಬಂದೀವಿ ಅನ್ನೋದೇ ಎಲ್ಲಾರು ಮರ್ತು ಬಿಟ್ರು. ರಾಜನ್ ನೋಡಿದ್ರೆ, ರಾಜನ ಮುಟ್ಟಿದ್ರೆ ರಾಜ್ಯವೇ ತಂದಾಗತ್ತನ್ನುವಂತ ಜ್ಞಾನ ಕಳ್ಕೊಂಡ್ ಬಿಟ್ರು. ಅಂದ್ರೆ ಸ್ವಲ್ಪ ಸ್ವಲ್ಪ ಆಸೆಗಾಗಿ, ತಿನ್ನುವ ಆಸೆಗಾಗಿ, ಉಡುವ ಆಸೆಗಾಗಿ, ತೊಡುವ ಆಸೆಗಾಗಿ ಏನ್ ಮರ್ತರಪ್ಪ ಅಂದ್ರೆ ಯಾರದ ಎಲ್ಲ ಯಾರ್ದದ ಅವನ್ನೇ ಮರ್ತು ಬಿಟ್ರು. ಅದಕ್ಕ ಶರಣರು ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಕುಣ್ಯಗಳನೇನೆಂಬೆ ರಾಮನಾಥ. ಯಾವುದು ಎಲ್ಲಾ ದೇವರದೇ ಅದೇ, ಆ ದೇವರನ್ನ ಮರ್ತು ಆ ವಸ್ತುವಿನ ಬೆನ್ನತ್ತಂತವರು ಕುಣ್ಯಗಳು ಅಂತ ಕರೆದರು. ಸಾಯಂಕಾಲ 5 ಗಂಟೆ ಆಯ್ತು, ಒಬ್ರು ರಾಜನ ಹತ್ರ ಹೋಗಿಲ್ಲ. ಇನ್ನ 5:30 ಗಂಟೆ ಆಯ್ತು, 5:45 ಆಯ್ತು, ಇನ್ನೇನು 10-15 ನಿಮಿಷ ಉಳಿತು. ರಾಜ ಈಗ ಬಂದಾರ ಆಗ ಬಂದಾರ ಯಾರಾದರೂ ಬಂದಾರ ಅಂತ ತಿಳ್ಕೊಂಡು ಹಾದಿ ಕಾಯ್ಕೋಂತ ಕೂತ್ಕೊಂಡ, ಒಬ್ಬನೂ ಬರಲೇ ಇಲ್ಲ. 6 ಗಂಟೆ ಆಗೋಯ್ತು. ಅವಾಗ ಮಂತ್ರಿ ಕರೆದಂತ, ಏನಪ್ಪ ನೀ ಏನು ಮಾಡಿದ, ಒಬ್ಬನೂ ಬರಲಿಲ್ಲ ನನ್ನ ಹತ್ರ. ಈ ತೋಟಗಳ ಜನರು ಬಂದ, ಏ ತೋಟ ತುಂಬ ಎಲ್ಲ ಜನರು ತುಂಬ್ಯಾರಿ ಅಂತ ಹೇಳಿದ. ಮತ್ತೆ ನನ್ನ ಹತ್ರ ಯಾಕೆ ಬರಲಿಲ್ಲ ಅಂದ್ರೆ, ನಿಮ್ಮ ಹತ್ರ ಬರಬೇಕಾದ್ರೆ ಮಾಯಾ ದಾಟಿ ಬರಬೇಕಲ್ಲ. ಅದಕ್ಕೆ ಮಾಯಾ ಅನ್ನುವಂತಹದ್ದು ಎಲ್ಲರ ಮನಸ್ಸಿಗೆ ಮುಸುಕಿರೋಣದ್ರಿಂದ, ಅದಕ್ಕೆ ಮಾಯಾ ಅಂದ್ರೆ ಏನಪ್ಪ ಅಂದ್ರೆ ಅದಕ್ಕೆ ಹೇಳಿದ್ರು ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿ ಅಲ್ಲ, ಗಂಡು ಮಾಯಿ ಎಂಬರು ಗಂಡು ಮಾಯಿ ಅಲ್ಲ. ಅದಕ್ಕೆ ಮಾಯಾ ಅಂದ್ರೆ ಏನಪ್ಪ ಅಂದ್ರೆ ಮನದ ಮುಂದನ ಆಸೆಯೇ ಮಾಯಾ ಅನ್ನುವಂತ ಮಾತು ಹೇಳಿದ. ಅಂದ್ರೆ ಮನಸ್ಸಿಗೆ ಇದು ಬೇಕು 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 ಅಂತ ಅನಿಸ್ತೇ ಅಂದ್ರೆ ಅದೇ ದೊಡ್ಡ ಮಾಯಾ ಅಂತಾರ. ಅದಕ್ಕೆ ಮನಸ್ಸು ಏನ್ ಮಾಡುತ್ತಂದ್ರೆ ಏನ್ ನೋಡ್ತದ ನೋಡಿದ್ದು ಬೇಕು ಅಂತ ಕರೀತದ. ಈಗ ಸಣ್ಣ ಹುಡುಗರು ಇರ್ತವೆ, ನೀವು ಬಾಜಾರ್ದಾಗ ಹುಡುಗರು ನೆತ್ಕೊಂಡು ಹೋದ್ರಿ ಅಂದ್ರೆ ಏನ್ ನೋಡ್ತವ ನೋಡಿದ್ದೆಲ್ಲ ಬೇಕಂತ. ನಿಮ್ ಕಿಸೆದಾಗ ದುಡ್ಡು ಐತೆ ಎಲ್ಲ ವಿಚಾರ ಮಾಡಂಗಿಲ್ಲ, ಅವಕೇನ್ ಗೊತ್ತು ದುಡ್ಡು ಇದ್ದು ಬಿಟ್ಟದ್ದು ಅಂದ್ರೆ. ಕೊಂಡುಕೊಳ್ಳೋ ಶಕ್ತಿ ನಮ್ಮ ಅಪ್ಪಗ ನಮ್ಮ ಅವ್ಗ ಐತೆ ಎಲ್ಲ ವಿಚಾರ ಮಾಡಿ ನೋಡಿದ್ಕೂಲ್ಲೇ ಬೇಕು ನೋಡಿದ್ಕೂಲ್ಲೇ ಬೇಕಂತವಲ್ಲ. ಹಾಗ ನಮ್ಮೆಲ್ಲರ ಮನಸ್ಸನ್ನು ಕೂಡ ಏನೇನು ಕಾಣ್ತದ, ಏನೇನ್ ನೋಡ್ತದ, ನೋಡಿದ್ದೆಲ್ಲೋ ಬೇಕಂತಲ್ಲ, ಬೇಕಂತಕ್ಕಂತ ಆಸೆಗನ ಇಲ್ಲೇ ಮಾಯಾ ಮಾಯಾ ಅಂತ ಕರ್ಕೊಂಬಂದ. ಅದಕ್ಕ ಸತ್ತು ಚಿತ್ತು ಆನಂದ ರೂಪನಾಗಿರ್ತಕ್ಕಂಥ ಪರಮಾತ್ಮ ಜಗತ್ತಿನ ತುಂಬೆಲ್ಲ ವ್ಯಾಪಿಸಿಕೊಂಡಿದ್ರು ಕೂಡ ಅದಕ್ಕ ಅಣು ರೇಣು ತೃಣ ಕಾಷ್ಟ ಪ್ರತಿಯೊಂದರಲ್ಲಿ ಪರಮಾತ್ಮ ತುಂಬಿಕೊಂಡಿದ್ದಾನೆ. ಇಂಥಲ್ಲಿ ದೇವರಿಲ್ಲ ಅನ್ನೋದಿಲ್ಲ, ಎಲ್ಲ ಕಡೆ ದೇವರಿದ್ದಾನೆ. ಆದರೆ ಯಾಕೆ ನಮ್ಮ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಅಲ್ಲೆಲ್ಲ ಕಡೆ ಒಂದೊಂದು ಮಾಯಾ ಅನ್ನುವಂಥದ್ದು ನಾಮ ರೂಪಗಳು ಪರಮಾತ್ಮನ ಮುಚ್ಚಾಕಿದೆ. ಹಾಗೆ ತೋಟದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಆ ಮಾಯಾಕ ಮೋಹಿತರಾದರೆ ಹೊರತಾಗಿ ರಾಜನ ಸಮೀಪಕ್ಕೆ ಒಬ್ಬರು ಬಾರದ ರಾಜನಿಗೆ ಬಹಳ ಸಿಟ್ಟು ಬಂತು. ಅವಾಗ ಮಂತ್ರಿ ಹೇಳಿದಂತ, ಈ ಜನರು ತೋಟದಾಗ ಬಂದು ಏನ್ ಮಾಡಿದಿಷ್ಟು ತನಕ 12 ಗಂಟೆ ಆಯ್ತು ಇಲ್ಲಿ ಒಳಗೆ ಬಂದವರೆಲ್ಲ ಏನ್ ಮಾಡ್ಯಾರ ಅವರು ಅಂದ್ರೆ ಹಸದವರು ಊಟ ಮಾಡ್ಯಾರ, ಚಾ ಕುಡಿಬೇಕನ್ನವರು ಚಾ ಕುಡಿಯಕ್ ಹತ್ತಾರ, ಬಟ್ಟೆ ತೊಡಬೇಕನ್ನವರು ಬಟ್ಟೆ ಉಟ್ಕೊಳಕ್ ಹತ್ತಾರ, ಇದೆಲ್ಲ ಗಂಟು ಕಟ್ಟಿಡಬೇಕನ್ನವ್ರು ಹೊತ್ಕೊಂಡು ಪೆಟ್ಟಿಗೆಯಾಗ ಸಂದಕದಾಗ ಮುಚ್ಚಿ ಮುಚ್ಚಿಟ್ಟು ಕೀಲಿ ಹಾಕಕ್ ಹತ್ತಾರ. ಎಲ್ಲರೂ ಇದನ್ನೇ ಮಾಡಕ್ ಹತ್ತಾರ ಹೊರತಾಗಿ ನಿನ್ನ ಸಮೀಪಕ್ಕೆ ಬರಬೇಕಂತಕ್ಕಂತ ಬುದ್ಧಿ ಯಾರಿಗೂ ಬಂದಿಲ್ಲ ಅಂತ. ಮತ್ತೆಲ್ಲ ತಗೊಂಡೋಗಿ ಎಲ್ಲಿಟ್ಟಾರ ಅಂದ್ರೆ ಎಲ್ಲ ಮನೆಗಿಟ್ಟ. ಆ ಸಮಯಕ್ಕೆ ರಾಜ ಏನ್ ಮಾಡಿದಪ್ಪ ಅಂದ್ರೆ ತನ್ನ ಸ್ಪೆಷಲ್ ಮಿಲಿಟರಿ ತರಿಸಿದ್ದು, ತರಿಸಿ ಎಲ್ಲಾ ಸೈನಿಕರ ಕೈಯಾಗ ಒಂದ್ ದೊಡ್ಡ ದೊಡ್ಡ ಚಾಬುಕ ಕೊಟ್ಟನಂತ. ನೀವು ಮೊಟ್ಟ ಮೊದಲು ಹೋಗ್ರಿ, ಯಾರ್ಯಾರು ತಗೊಂಡೋಗಿ ಇಟ್ಟಾರ ಎಲ್ಲವನ್ನು ಮೊದಲು ತಗೊಂಡು ಬರ್ರಿ ವಾಪಸ್. ಎಲ್ಲ ವೈದ್ಯದಷ್ಟೇ ಅಲ್ಲ, ಅವ್ರ ಮನೆಯಾಗ ಏನದಲ್ಲ ಅದನ್ನು ಎಲ್ಲಾನು ಲೂಟ್ ಮಾಡ್ಕೊಂಡು ತಗೊಂಬರ್ರಿ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ಮೈಮ್ಯಾಗಿನ ಬಟ್ಟೆ ಕಳೆದು ಅವರಿಗೆಲ್ಲ ಕಂಬ ಕಟ್ಟಿ ಮೈ ಬಾರ ಮೂಡುವಂಗ ಇದರಿಂದ ಹೊಡಿರಿ ಅಂತ ತಿಳ್ಕೊಂಡು ಹೇಳಿದ್ನಂತ. ಅವಾಗ ಆ ರೀತಿ ಯಾವಾಗ ಹೊಡಿಯಾಕ ಹತ್ತಿರಲ್ಲ ಅವಾಗ ಇವರಿಗೆ ಅರಿವಾಯ್ತಂತ. ಯಾಕೆ ಹೊಡಿತಾರೆ ನಮ್ಗೆ ಇವರು ಅಂದ್ರೆ ನಾವು ಮಾಡಬೇಕಾಗಿರ್ತಕ್ಕಂತ ಕಾರ್ಯ ಮಾಡಲಿಲ್ಲ, ಅದಕ್ಕಾಗಿ ನಮಗೆಲ್ಲ ಪೆಟ್ಟು ಬೀಳುತ್ತ ಅನ್ನುವಂತ ಅರು ಯಾವಾಗಾಯ್ತಪ್ಪ ಅಂದ್ರೆ ಪೆಟ್ಟು ತಿನ್ನುವಾಗ ಅರುವಾಯ್ತು, ಅವಾಗ ಪಶ್ಚಾತ್ತಾಪ ಆಯ್ತಂತೆ. ನಾವು ಯಾಕಾರ ಹೋಗಿ ರಾಜನ ಮುಟ್ಟಲಿಲ್ಲ, ರಾಜನ ಮುಟ್ಟಿದ್ರೆ ರಾಜ್ಯವೇ ನಮ್ಮದಾಗ್ತಿತ್ತಲ್ಲ ಅನ್ನುವಂತ ಬುದ್ಧಿ ಯಾವಾಗ ಬಂತಂತ. ಹಾಗ ಬಾಲ್ಯಾವಸ್ಥಾ ತಾರುಣ್ಯಾವಸ್ಥಾ ವೃದ್ಧಾವಸ್ಥಾ ಅನ್ನುವಂತ ಈ ಮೂರು ಅವಸ್ಥೆಯೊಳಗ ಪರಮಾತ್ಮ ಈ ಪ್ರಪಂಚದೊಳಗೆ ಎಲ್ಲಾ ಕಡೆ ಕೂತ್ಕೊಂಡ್ಬಿಟ್ರೆ ಅಡಿಕೊಂಡು ಈ 84 ಲಕ್ಷ ಪ್ರಕಾರದ ಜೀವರಾಶಿಗಳನ್ನ ಈ ಪ್ರಪಂಚದಲ್ಲಿ ಬಿಟ್ಟುಬಿಟ್ಟ, ನಾನು ಹುಡುಕೋ, ನಾನು ಮುಟ್ಟುಬಿಡು, ನಿನಗೆಲ್ಲಾ ರಾಜ್ಯವನ್ನೇ ಕೊಡ್ತೇನೆ ಅಂತ ತಿಳ್ಕೊಂಡು ಈ ತೋಟದಲ್ಲಿ ಬಂದಿರತಕ್ಕಂತಹ ಪ್ರತಿಯೊಬ್ಬ ಜೀವಾತ್ಮ ನಾವೆಲ್ಲ ಏನ್ ಮಾಡಕ್ ಹತ್ತಿವಂದ್ರೆ ಅವನ್ ಏನ್ ಮಾಡಿದ್ರು ಅದೇ ಕೆಲಸ ನಾವು ಮಾಡ್ತಾ ಇರೋದು. ಅಂದ್ರೆ ಏನೇ ಎಷ್ಟು ಸಿಕ್ಕ ಕೂಡ ತೃಪ್ತಿಯಾಗಲಾರದೆ ಇನ್ನೂ ಬೇಕು ಇನ್ನೂ ಬೇಕಂತಕ್ಕಂತ ಸಂಸಾರದ ಬಯಕೆ ನಮ್ಮ ಮನಸ್ಸಿನಾಗದ ಹೊರತಾಗಿ ಇದು ಯಾವುದು ಬೇಡ ಪರಮಾತ್ಮನ ಬೇಕನ್ನುವಂತ ದೃಢವಾದ ತಿಳುವಳಿಕೆ ಅನ್ನುವಂಥದ್ದು ಬಹಳ ಜನರಿಗೆ ಇರಂಗಿಲ್ಲ. ಅದಕ್ಕೆ ಕಶ್ಚಿತ್ ಧೀರ ಪ್ರತ್ಯಗ ಆತ್ಮಾನ ಮೈಕ್ಷತ್ ವ್ಯಾವೃತ್ತ ಚಕ್ಷು ಅಮೃತತ್ವ ಮಿಚ್ಚನ್. ಸಾವಿರ ಸಾವಿರ ಲಕ್ಷ ಲಕ್ಷ ಜನರೊಳಗ ಎಲ್ಲರೂ ದೇವರನ್ನ ಕಾಣಬೇಕಂತ ಮನುಷ್ಯರು ಬಂದಿದ್ರು ಕೂಡ ಪ್ರತಿಯೊಬ್ಬರಿಗೆ ಯಾಕೆ ಪರಮಾತ್ಮನ ದರ್ಶನ ಆಗೋದಿಲ್ಲ ಅಂತ ಕೇಳಿದ್ರೆ ಮಾಯದಿಂದ ಮೋಹಿತರಾಗ್ತಾರೆ, ಪರಮಾತ್ಮನನ್ನ ಮರಿತಾರೆ ಅಂತ ತಿಳ್ಕೊಂಡು ಹೇಗೆ ರಾಜ ಸೈನಿಕರಿಂದ ಎಲ್ಲಾ ಕಸಗೊಂಡು ಅವರನ್ನ ದಿಗಂಬರನ್ನಾಗಿ ಮಾಡಿ ಹೇಗೆ ಬಡಿಸಿದ್ನೋ ಅದೇ ಪ್ರಕಾರವಾಗಿ ಕೊನೆಗಳಿಗೆಯಲ್ಲಿ ಏನಾಗುತ್ತೆ ಜೀವನ ಸ್ಥಿತಿ ಅಂದ್ರೆ ನೀ ಬೇಕಾದಷ್ಟು ಲಕ್ಷಾಧೀಶ ಇರಬಹುದು, ಕೋಟ್ಯಾಧೀಶ ಇರಬಹುದು, ನಾ ಇಷ್ಟೆಲ್ಲ ಗಳಿಸಿನ ತಗೊಂಡು ಹೋಗ್ತೀನಿ ಅಂತಂದ್ರೆ ನಿನ್ನ ಹೆಂಡ್ರು ಮಕ್ಕಳು ಬಿಡ್ತಾರ ಅವನ್ನ ಇಲ್ಲೇ ಇಡಂತ ಹೇಳ್ತಾರ. ಅದಕ್ಕೆಲ್ಲವನ್ನೂ ಕೂಡ ಕಸ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ, ನಿಮಗ ಒಂದು ಮಂಜರ್ಪಾಟ್ ಬಟ್ಟಿ ಒಂದು ವಸ್ತ್ರ ಮೇಲೆ ಹೊಸ್ತಾರೆ, ಮೈಮೇಗಿಂದೆಲ್ಲ ಬಿಚ್ಕೊಂತ ಏನು ಬಿಡಂಗಿಲ್ಲ, ಬರೀ ಮೈಮೇಗಿಂದ ಅಷ್ಟೇ ಅಲ್ಲ, ಅಕಸ್ಮಾತ್ ಏನಾದ್ರೆ ಹಲ್ಲಿಗೆ ಬಂಗಾರ ಹಿಂಗಾರ ಕೂಡಿಸಿದ್ದೆ ಅಂದ್ರೆ ಅಲ್ಲೇ ಒಂದು ಕಲ್ಲಿಗೆಲ್ಲ ಹೊಡೆದು ಅದನ್ನೊಂದು ಬಿಚ್ಚಗಳು ಪೈಕಿ ಇರುತ್ತೆ. ಸುಮ್ಮನೆ ಮಣ್ಣಾಗಿ ಯಾಕೆ ಹಾಕ್ಬೇಕಪ್ಪ ಇದು ಬಂಗಾರನ, ಎದಕ್ಕಾರ ನಮ್ಗೆ ಉಪಯೋಗ ಬರುತ್ತೆ ಅಂತ ಅಂದ್ರೆ, ಯಾರ ಸಲುವಾಗಿನ ಇಷ್ಟೆಲ್ಲ ಕಷ್ಟಪಟ್ಟಿರ್ತಾ ಇದೆ ನಿನ್ನ ಬಗ್ಗೆ ಅವರು ದಯಾ ಮಾಡಂಗಿಲ್ಲ, ಇರುತ್ತಾನ ದಯಾ, ಸತ್ ಮೇಲೆ ಎದುರು ದಯಾ ಅಂತಾರ. ಅದಕ್ಕೆ ಕೊನೆ ಗಳಿಗೆಯಲ್ಲಿ ಜೀವಾತ್ಮ ಹೆಂಗಾಗ್ತಾನಂದ್ರೆ ಏನೆಲ್ಲ ಇದ್ದರೂ ಕೂಡ ಇಲ್ಲಾರದಂತ ಸ್ಥಿತಿಗೆ ಬರ್ತದ ಅವನಿಗೆ. ಅಂತೇ ಪ್ರತಿಯೊಬ್ಬ ಜೀವಾತ್ಮನು ಕೂಡ ಸಂಸಾರದೊಳಗೆ ಕೇವಲ ವಸ್ತುವನ್ನು ಸಂಗ್ರಹ ಮಾಡುವ ಸಲುವಾಗಿ ನಮ್ಮ ಜನ್ಮ ಬಂದಿಲ್ಲ, ಸತ್ತು ಚಿತ್ತು ಆನಂದ ರೂಪ ಇರತಕ್ಕಂಥ ಪರಮಾತ್ಮನ ತಿಳ್ಕೊಳ್ಳಕ್ ಬಂದಂತ ತಿಳ್ಕೊಂಡು ಏಕ ಏವ ಶಿವಸಾಕ್ಷಾತ್ ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ. ಆ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ನಿರಾಕಾರ, ನಮ್ಗೆ ಯಾಕೆ ಕಣ್ಣಿಗೆ ಕಾಣಿಲ್ಲ, ಅವನಿಗೆ ಯಾವುದೋ ಆಕಾರಲ್ಲಿ ನಮ್ ಕಣ್ಣಿಗೆ ಕಾಣಂಗಿಲ್ಲ. ಈಗ ಪಂಚಮಹಾಭೂತೊಳಗ ಭೂಮಿ ನಿಮ್ಮ ಕಣ್ಣಿಗೆ ಕಾಣಿಸ್ತದೆ, ನೀರು ನಿಮ್ಮ ಕಣ್ಣಿಗೆ ಕಾಣಿಸ್ತದೆ, ಬೆಂಕಿ ನಿಮ್ಮ ಕಣ್ಣಿಗೆ ಕಾಣಿಸ್ತದೆ, ಅದರ ಗಾಳಿ ನಿಮ್ಮ ಕಣ್ಣಿಗೆ ಕಾಣಿಸ್ತದನು? ಸುಂಟ್ರಗಾಳಿ ಬಿಟ್ಟ ಕಾಣುತ್ತ ಅಷ್ಟೇ, ಅದರಾಗ ಮಣ್ಣು ಬಟ್ಟಿ ಬರೀ ಎಲ್ಲ ತುಂಬಿಕೊಂಡಿರ್ತದೆ, ಅದೇ ಕಾಣುತ್ತೆ ನಿಮ್ಗೆ ಹೊರತಾಗಿ, ಅದರ ಶುದ್ಧವಾದ ಗಾಳಿ ನಿಮ್ ಕಣ್ಣಿಗೆ ಕಾಣಂಗಿಲ್ಲ. ಇನ್ನ ಗಾಳಿಗಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಆಕಾಶ, ಆಕಾಶನ ಯಾರ ಕಣ್ಣಿಗೆ ಕಾಣಂಗಿಲ್ಲ ಅದು, ಯಾಕೆ ಆಕಾಶಕ್ಕೆ ರೂಪನೇ ಇಲ್ಲ. ಆಕಾಶ ಅಂದ್ರೆ ಮ್ಯಾಲ ನೀಲಿ ಬಣ್ಣ ಕಾಣುತ್ತಲ್ಲ ಅದು ಅಲ್ಲ, ಇಲ್ಲಿರ್ತಕ್ಕಂಥ ಏನು ಬಯಲದಲ್ಲ, ಈ ಬಯಲಿಗೆ ನಾವು ಆಕಾಶ ಆಕಾಶ ಅಂತ ಕರಿತೀವಿ. ಇಲ್ಲಿ ಏನ್ ನೋಡ್ತೀರಿ ಅಂದ್ರೆ, ಏನ್ ನೋಡ್ತೀರಿ ಅಂದ್ರೆ ಇದು ಕಂಬ ಗಿಂಬ ಲೈಟ್ ನೋಡ್ತೀರಿ, ಆಕಾಶ ಎಲ್ಲಿ ಕಾಣುತ್ತೆ ನಿಮಗೆ? ಅಥವಾ ಈ ಲೈಟ್ ಹಚ್ಚಿರಿ ಎಲ್ಲಾ ಕಡೆ ಬೆಳಕು ನಿಮಗೆ ಕಾಣುತ್ತದ, ಇವೆಲ್ಲ ಲೈಟ್ ತೆಗೆದಪ್ಪ ಅಂದ್ರೆ ಕತ್ತಲೆ ಕಾಣುತ್ತದ, ಆಕಾಶ ಕಾಣಂಗಿಲ್ಲ. ಯಾಕಂದ್ರೆ ಆಕಾಶಕ್ಕೆ ರೂಪ ಅನ್ನುವಂಥದ್ದಿಲ್ಲ, ಆಕಾಶಕ್ಕನ ರೂಪ ಇಲ್ಲ ಅಂದ್ರ ಆಕಾಶದ ಅಪ್ಪ ಎಲ್ಲಿಂದ ರೂಪ ಬರ್ತದ? ಆಕಾಶದ ಅಪ್ಪ ಅಂದ್ರೆ ಪರಮಾತ್ಮ. ಅದಕ್ಕೆ ತಸ್ಮಾದ್ ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತ. ಆಕಾಶಾದ್ ವಾಯು, ವಾಯೋ ರಗ್ನ ಅಂತಕ್ಕಂಥ ಮಂತ್ರದಲ್ಲಿ ಪಂಚಮಹಾಭೂತ ಎಲ್ಲಿ ಹುಟ್ಟದಪ್ಪ ಅಂದ್ರೆ ಪರಮಾತ್ಮನ ಮೊಟ್ಟ ಮೊದಲು ಆಕಾಶ ಅನ್ನುವಂಥದ್ದು ಹುಟ್ಟುತ್ತದ. ಅದಕ್ಕೆ ಆಕಾಶ ಹೇಗಿದೆ ಅಂದ್ರೆ, ಹೇಗೆ ಪರಮಾತ್ಮ ಇದ್ದಾನೆ ಹಂಗ ಆಕಾಶ ಅದ. ಈಗ ಗಾಳಿ ಕೆಲವು ಕಡೆ ಅದ, ಕೆಲವು ಕಡೆ ಇಲ್ಲ. ಎಷ್ಟೋ ಜನರು ವೈಜ್ಞಾನಿಕರು ಚಂದ್ರಲೋಕಕ್ಕ ಮಂಗಳಲೋಕಕ್ಕ ಹೋಗ್ಬೇಕಾದ್ರೆ ಅಲ್ಲಿ ಹವಾ ಇಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ, ಉಸಿರಾಡ್ಲಿಕ್ಕೆ ಇಲ್ಲಿಂದ ಹವಾ ತಗೊಂಡು ಹೋಗ್ತಾರೆ ಮೇಲೆ. ಆದ್ರೆ ಯಾರು ಆಕಾಶ ತಗೊಂಡು ಹೋಗ್ಯಾರ, ಅಲ್ಲಿ ಆಕಾಶ ಇಲ್ಲಪ್ಪ, ಆಕಾಶ ಬೇಕಂತ ತಿಳ್ಕೊಂಡು. ಆಕಾಶ ಎಲ್ಲ ಕಡೆ ಇದೆ, ಅದಕ್ಕೆ ಯಾವುದೇ ದೇಶಕ್ಕೆ ಹೋದ್ರೂ ಆಕಾಶ ಒಂದೇ ರೀತಿಯಾಗಿರ್ತದ, ಭೂಮಿ ಬೇರೆ ಬೇರೆ ಆಗಿರ್ತವ, ನೀರು ಬೇರೆ ಆಗಿರ್ತದ, ಗಾಳಿ ಬೇರೆ ಬೇರೆ ಆಗಿರ್ತದ, ಆದ್ರೆ ಆಕಾಶ ಬೇರೆ ಬೇರೆ ಆಗಿರ್ತದೆ. ಆಕಾಶವ ಸರ್ವಗತಶ್ಚ ನಿತ್ಯ, ಆಕಾಶ ಎಲ್ಲ ಕಡೆ ವ್ಯಾಪಿಸಿಕೊಂಡು ಒಂದೇ ಆಗಿರ್ತದ. ಅದೇ ಪ್ರಕಾರವಾಗಿ ಯಾವ ಆಕಾರ ಇಲ್ಲದಿರತಕ್ಕಂಥ ಪರಮಾತ್ಮನು ಕೂಡ ಸರ್ವತ್ರ ವ್ಯಾಪಕನಾಗಿಕೊಂಡು ಸರ್ವತ್ರ ಇದ್ದಾರೆ. ಅದಕ್ಕೆ ನಿರ್ವಿಕ ನಿರ್ಗುಣ ನಿರಾಕಾರ ನಿಷ್ಪ್ರಪಂಚಕ ಅಂತ ಹೇಳ್ತಾರೆ. ಅವನಿಗೆ ಆಕಾರ ಇಲ್ಲ, ಪರಮಾತ್ಮನಲ್ಲಿ ಯಾವುದೇ ಪ್ರಕಾರವಿರ್ತಕ್ಕಂಥ ಪ್ರಪಂಚ ಅನ್ನುವಂಥದ್ದಿಲ್ಲ, ನಿಷ್ಕಳಂಕನಾಗಿದ್ದಾನೆ. ಹೀಗೆ ಏನೇನು ಇಲ್ಲದೆ ಇರತಕ್ಕಂಥ ಸಂದರ್ಭದೊಳಗೆ ಪರಮಾತ್ಮ ಒಬ್ಬನೇ ಜಗತ್ತಿನ ತುಂಬೆಲ್ಲ ತುಂಬಿಕೊಂಡಿದ್ದ ಅಂತ ಹೇಳ್ತಾನೆ. ಹೌದು, ಅಷ್ಟ ಇದ್ರೆ ಚಲೋ ಇತ್ತಲ್ಲ, ಮತ್ತೆ ಎಲ್ಲ ಸಂಸಾರ ಇಲ್ಲಿಂದ ಬಂತು, ನಾವೆಲ್ಲ ಎಲ್ಲಿಂದ ಬಂದ್ವಿ ಅಂತ ಕೇಳಿದ್ರೆ, ಆ ಒಬ್ಬನೇ ಇರತಕ್ಕಂಥ ಪರಮಾತ್ಮ ಅವನಿಗೆ ಅನಂತ ಆಗ್ಬೇಕನ್ನುವಂತ ಒಂದು ಇಚ್ಛಾ ಆಯ್ತಂತ. ಹೇಗೆ ನೀವು ಒಬ್ಬರ ಕುಂತು ಕುಂತು ನಿಮಗೆ ಬೇಸರ ಆಗ್ತದಲ್ಲ, ನೀವೊಂದು ಕೋಲಿಯೊಳಗ ನಿಮ್ಮೊಬ್ಬರನ್ನ ಒಂದು ತಾಸು ಎರಡು ತಾಸು ಮೂರು ತಾಸು ಕುಂಡ್ರಿಸಿದ್ವಿ ಅಂದ್ರೆ ನೀವು ಕುಂತು 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 ಏನಾಕದ ಬೇಸರ ಆಗ್ತದ. ಬೇಸರಾಗಿ ನೀವೇನ್ ಮಾಡ್ತೀರಿ ಅಣ್ಣಪ್ಪ, ಯಾರಿಗಾರ ಬೆಟ್ಟ ಹೋಗ ಅಂತ ತಿಳ್ಕೊಂಡು ಹೊರಗೆ ಬರ್ತಾರೆ. ಹಾಗೆ ಏಕಾಕಿ ನೈವರ ಮತೆ, ಒಬ್ಬನೇ ಆದ ವ್ಯಕ್ತಿ ಬಹಳ ಹೊತ್ತಿರುವವರೆಗೆ ಏಕಾಂತದಲ್ಲಿ ಕುಂಡಲಿಕ್ಕೆ ಅವನಿಗೆ ಆಗೋದಲ್ಲ. ಹಾಗೆ ಪರಮಾತ್ಮನು ಕೂಡ ತಾನು ಅನಂತ ಕಾಲವರು ಒಬ್ಬನೇ ಇದ್ದು ಇದ್ದಿದ್ದು ಅವಾಗ ಅವನಿಗೆ ಬೇಸರಕ್ಕೆ ಬಂದು ತಾನಿನ್ನು ಲೀಲಾ ಮಾಡಬೇಕಂತಕ್ಕಂಥ ಇಚ್ಛೆ ಆಯಿತು. ಅವಾಗ ಏಕೋಹಂ ಬಹುಶ್ಯಾಂ ಪ್ರಜಾಯೇಯ, ನಾನು ಒಬ್ಬನೇ ಇದ್ದವನು ಅನೇಕ ಪ್ರಕಾರ ಆಗಬೇಕಂತಕ್ಕಂಥ ಇಚ್ಛೆ ಆಯಿತು. ಆ ಇಚ್ಛೆ ಆದ ಕೂಡಲೇ ಆ ಪರಮಾತ್ಮನ ಅಂಶಗಳೇ ಎಲ್ಲ ಜೀವಿಗಳಾಗಿ ಬಂದು ಅಂತ ಹೇಳ್ತಾರೆ. ಮಮೈವ ಅಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ ಹೆಂಗ ಗೀತೆಯಲ್ಲಿ ಹೇಳ್ತಾನೆ ಪರಮಾತ್ಮ, ಅದೇ ಪ್ರಕಾರವಾಗಿ ತದಂಶೋ ಜೀವನಾಮಕ. ಈಗ ಮನೆಯೊಳಗ ನೀವು ಒಲೆಯಲ್ಲಿ ಉರಿತಕ್ಕಂಥ ಕಟ್ಟಿಗೆಗಳನ್ನ ಸ್ವಲ್ಪ ಅಕ್ಕಡಿಗಳು ಅಲೆಗಾಡಿಸಿದ್ರೆ ಅದರಿಂದ ಸಣ್ಣ ಸಣ್ಣ ಅಗ್ನಿ ಕಿಡಿಗಳು ಅಂತ ಹೊಂಡತಾವೆ, ಅದಕ್ಕೆ ವಿಸ್ಫುಲಿಂಗ ಅಂತ ಕರೀತಾರೆ. ಅಗ್ನಿ ಸಣ್ಣ ಸಣ್ಣ ಕಿಡಿಗಳು, ಹೇಗೆ ಅಗ್ನಿಯ ಸಣ್ಣ ಸಣ್ಣ ಕಿಡಿಗಳು ದೊಡ್ಡ ಅಗ್ನಿಯಿಂದ ಹೆಂಗ್ ಹೊರಟು ಬರ್ತಾವೆಲ್ಲ, ಹಾಗೆ ಒಬ್ಬನೇ ಆಗಿರ್ತಕ್ಕಂತ ಪರಮಾತ್ಮನಿಂದ ಅನಂತ ಜೀವರಾಶಿಗಳು ಇವೆಲ್ಲ ಸಣ್ಣ ಸಣ್ಣ ಕಿಡಿ ರೂಪದಲ್ಲಿ ಅನಂತ ಜೀವರಾಶಿ ಸಂಸಾರದಲ್ಲಿ ಬಂದಿದ್ದಾವೆ. ಆ ಎಲ್ಲಾ ಜೀವರಾಶಿಯೊಳಗ ನಾವು ಯಾರಿಗೆ ಮನುಷ್ಯ ಮನುಷ್ಯ ಅಂತ ಕರ್ಕೊಂಡ್ ಬರ್ತೀವಿ ಅವನು ಕೂಡ ಪರಮಾತ್ಮನ ಒಂದು ಅಂಶ ಅಂತ ಕರ್ಕೊಂಬೈದ. ಹೀಗೆ ಮಾಯೇ ಮಹೇಶ್ವರಸ್ತೇಷಾಂ ಪ್ರೇರಕೋ ಹೃದಯ ಸಂಸ್ಥಿತ. ಹೀಗೆ ಅಂಶನೂಪ ಇರತಕ್ಕಂಥ ಜೀವಾತ್ಮ ಸಂಸಾರದಲ್ಲಿ ಹುಟ್ಟಿ ಬಂದ ಮೇಲೆ ಆ ಜೀವಾತ್ಮನ ಮನಸ್ಸೊಳಗೆ ಪ್ರೇರಕನಾಗಿದ್ದುಕೊಂಡು ಪರಮಾತ್ಮ ಒಳಕುತ್ತುಕೊಂಡು ಜೀವಾತ್ಮನ ಪ್ರೇರಣಾ ಕೊಡ್ತಾ ಇದ್ದಾನೆ. ಹೀಗೆ ಜಗತ್ತಿನಲ್ಲಿ ಸೃಷ್ಟಿ ಆಗೋಕ್ಕಿಂತಲೂ ಪೂರ್ವ ಪರಮಾತ್ಮ ಒಬ್ಬನೇ ಇದ್ದ. ಆ ಒಬ್ಬನೇ ಆದ ಪರಮಾತ್ಮನ ತನ್ನ ಮಾಯಾಶಕ್ತಿಯಿಂದ ಅನಂತವಾಗಿದ್ದಾನೆ. ಆ ಪರಮಾತ್ಮ ಅನಂತ ರೂಪೇ ವಿಶ್ವರೂಪ ಅನ್ನುವಂಥದ್ದು, ಇದರಲ್ಲಿ ಬಂದಿರುವಂತಹ ಜೀವಾತ್ಮನ ಕೂಡ ಪರಮಾತ್ಮನ ಅಂಶನಾಗಿದ್ದಾನೆ. ಆದರೆ ಅಂಶ ಪರಮಾತ್ಮ ಇದ್ರು ಕೂಡ ಪರಮಾತ್ಮನ ಅರು ಅವನಿಗಿಲ್ಲ ಅಂತ. ಹೇಗೆ ಒಂದು ಕಬ್ಬು ಇರ್ತದ, ಆ ಕಬ್ಬಿಗೆ ಜೇನು ಹುಳಗಳು ಒಂದು ಜೇನು ಹುಟ್ಟಿಡ್ತಾವೆ, ಜೇನು ಹುಟ್ಟಿನೊಳಗೂ ಜೇನು ತುಪ್ಪ ಇರ್ತದ, ಕಬ್ಬಿನೊಳಗೂ ಕೂಡ ಸಿಹಿಯಾದ ರಸ ಇರ್ತದ. ಆ ಕಬ್ಬಿನ ರಸ ಈ ಜೇನು ತುಪ್ಪ ಎರಡು ಮಧುರ ಇದ್ರೂ ಕೂಡ ಒಂದಕ್ಕೊಂದು ಕೂಡಿಲ್ಲವು. ಅದಕ್ಕೊಂದು ವಚನ ಇದ್ರವರು, ಕಬ್ಬಿನ ಮೇಲೆ ಜೇನು ಇಟ್ಟಿತ್ತೆಂಬರು ಅವು ಒಂದನ್ನೊಂದು ಅರಿಯವು ಅಂತ ಹೇಳ್ತಾರೆ. ಜೇನುತುಪ್ಪದ ಸಿಹಿಯಾದ ಆ ತುಪ್ಪ, ಕಬ್ಬಿನಲ್ಲಿರ್ತಕ್ಕಂತ ಸಿಹಿಯಾದ ರಸ ಎರಡೂ ಮಧುರಿದ್ರು ಕೂಡ ಒಂದಕ್ಕೊಂದು ಕೂಡಿರೋದಕ್ಕೆ ಏನ್ ಕಾರಣಪ್ಪ ಅಂದ್ರೆ ಇಲ್ಲಿ ಹುಟ್ಟು ಕಾರಣದ ಅಲ್ಲಿ ಅದರ ಸಿವಿಕ್ ಹೆಂಗ್ ಕಾರಣ ಆಗ್ಯದ. ಹಾಗೆ ಪ್ರತಿಯೊಬ್ಬ ಜೀವಾತ್ಮ ಪರಮಾತ್ಮನ ಅಂಶ ಇದ್ರೂ ಕೂಡ ಇವನಲ್ಲಿ ಅವಿದ್ಯೆ ಅನ್ನುವಂಥದ್ದೊಂದು ಆವರಣ ಬಂದದ, ಅಲ್ಲಿ ಮಾಯಾ ಅನ್ನುವಂಥದ್ದೊಂದು ಆವರಣದ. ಹೀಗೆ ಅವಿದ್ಯಾ ಮಾಯಾಗಳ ಕಾರಣದಿಂದಾಗಿ ಜೀವಾತ್ಮ ಪರಮಾತ್ಮ ಒಂದನ್ನು ತಿಳ್ಕೊಳ್ಳಾರ್ದನೆ ಜೀವಾತ್ಮ ಸಂಸಾರದಲ್ಲಿ ತಿರುಗಾಡಿಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ಸಂಸಾರದಲ್ಲಿ ತಿರುಗುವಂತ ಜೀವಾತ್ಮ ಎಲ್ಲಿವರೆಗೆ ತನ್ನ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಂಗಿಲ್ಲ ಅಲ್ಲಿವರೆಗೆ ಪರಮಾತ್ಮನ ಅರಿವು ಅವನಿಗೆ ಆಗುದಿಲ್ಲ ಅನ್ನುವಂಥ ಮಾತನ್ನೇ ಇಲ್ಲಿ ರೇಣುಕ ಭಗವತ್ಪಾದರು ಪಿಂಡಸ್ಥಲದಲ್ಲಿ ತಿಳಿಸಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಿದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.
ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ. ವಿಶ್ವೇಶಜಾತಾಯ ವಿಶ್ವಾದಿ ಬೀಜಾಯ ವಿಶ್ವೇಶಜಾತಾಯ ವಿಶ್ವಾದಿ ಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವೇಶಜಾತಾಯ ವಿಶ್ವಾದಿ ಬೀಜಾಯ ವಿಶ್ವೇಶಜಾತಾಯ ವಿಶ್ವಾದಿ ಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ